नमः सिद्धेभ्यः ॐ नमः सिद्धेभ्यः नमो अरिहन्ताणम् नमो सिद्धाणम् नमो आयिर्याणम् नमो वज्झायाणम् नमो लोये सौवसाहूणम् एषो पञ्च नमो यारो सौवपावपणासनो मङ्गलाणं च सव्येषिम् पढमं हवै मङ्गलम् पढमं हवै मङ्गलम् पंच परमेष्ठी भगवान की अहिंसा परमो धर्म की आज की शक्ति त्याग भावना की आचार्य गुरुवर विद्यासागर मुनि महाराज की ಇವತ್ತಿನ ಭಾವನೆ ಶಕ್ತಿತ ತ್ಯಾಗ ಭಾವನೆ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತಹ ಭವ್ಯಾತ್ಮನಿಗೆ ಮೊದಲು ಬದುಕಿನಲ್ಲಿ ಸಮ್ಯಕ್ ದರ್ಶನ ಬೇಕು. ಈ ಸಮ್ಯಕ್ತದೊಂದಿಗೆ ಶಕ್ತಿತ ತ್ಯಾಗ ಭಾವನೆಯನ್ನೂ ಕೂಡ ಹೊಂದಿದ್ದರೆ ಶಕ್ತಿ ಅನುಸಾರವಾಗಿ ತ್ಯಾಗವನ್ನು ಮಾಡುವಂತಹ ಒಂದು ಈ ಬಾಹ್ಯ ನಿಮಿತ್ತದಲ್ಲಿ ಆತ್ಮಿಕ ವಿಶುದ್ಧಿಯನ್ನು ಪರಿಪೂರ್ಣವಾಗಿ ಹೊಂದಿದ್ದರೆ ಈ ಒಂದು ತ್ಯಾಗ ಭಾವನೆಯಿಂದಲೂ ಕೂಡ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು. ಹೇಗೆ ಸಂಸ್ಕಾರ ಹಾಕೋಣ, ಹೇಗೆ ಪ್ರಾರಂಭ ಮಾಡೋಣ ಅನ್ನುವಂಥ ವಿಚಾರ ಚಿಂತನ ಪೂಜನ ಕಾಲದಲ್ಲಿ ಇರಬೇಕು. ಏಕೆಂದರೆ ಸಂಸ್ಕಾರ ಹಾಕೋದಿದೆ, ಆತ್ಮನ ಮೇಲೆ ಸಂಸ್ಕಾರ. ಭಗವಂತನಿಗೆ ನಾವು ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ, ನಿಮ್ಮನ್ನ ಪೂಜಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ ಅನ್ನುವಂತಹ ವಿಚಾರದಿಂದ ಪೂಜೆ ಅಲ್ಲ, ನಿಮ್ಮನ್ನ ಗೌರವಿಸುವುದರ ಜೊತೆಯಲ್ಲಿ ನಮ್ಮ ಆತ್ಮನಿಗೆ ಹಿತ ಆಗಬೇಕು, ನಮ್ಮ ಆತ್ಮನಿಗೆ ಸುಖ ಸಿಗಬೇಕು, ನಮ್ಮ ಆತ್ಮನಿಗೆ ಶಾಂತಿ ಸಿಗಬೇಕು, ನಮ್ಮ ಆತ್ಮನಲ್ಲಿರತಕ್ಕಂತಹ ಕರ್ಮಗಳು ತೊಳೆದು ಹೋಗಬೇಕು. ಕರ್ಮಗಳು ತೊಳೆದು ಹೋಗಿ ಹೊಸ ಬರುವಂತಹ ಕರ್ಮಗಳಲ್ಲಿ ಅದು ಹೇಗಿರಬೇಕೋ ಹೇಗಿರಬಾರದು ಅದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಯಾವ ಒಂದು ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ, ಈ ಪೂಜೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂತಹ ಸಾಧನ ಅನ್ನತಕ್ಕಂಥದ್ದು ನಮಗೆ ಗೊತ್ತಿದೆ. ನಾವು ಲಾಟ್ರಿ ಟಿಕೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ, ಲಾಟ್ರಿ ಹತ್ತುತ್ತದೆ ಅಂತಕ್ಕಂತಹ ಗ್ಯಾರಂಟಿಯನ್ನು ತಗೊಂಡು ಬಂದಿಲ್ಲ. ನಾವು ಟಿಕೆಟ್ ತಗೊಳ್ತಾ ಇದ್ದೇವೆ, ಲಾಟ್ರಿ ಹತ್ತಿದ್ರೆ ಹತ್ತಿತ್ತು, ಹತ್ತಲಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿಯಂತಹ ಪುಣ್ಯಕರ್ಮ ಕಟ್ಟಲಿಲ್ಲ ಅಂತಂದ್ರೆ ಕಟ್ಟಲಿಲ್ಲ ಅದಕ್ಕೇನು ಮಾಡಲಿಕ್ಕೆ ಆಗ್ತದೆ? ಆದರೆ ಉಳಿದ ಶುಭ ಕರ್ಮಗಳಾದರೂ ಕಟ್ಟಿದವೋ ಅಥವಾ ಇಲ್ಲ, ಕಟ್ಟೇ ಕಟ್ಟಿರ್ತವೆ. ಉಳಿದ ಶುಭ ಕರ್ಮಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತಂದ ಮೇಲೆ ಅಷ್ಟೇ ಆತ್ಮನಿಗೆ ಹಿತವನ್ನು ಮಾಡತಕ್ಕಂತಹ ಕಾರ್ಯವನ್ನು ಅವು ಮಾಡಬಹುದು. ಅವುಗಳಲ್ಲಿಯೂ ನಮಗೆ ಅಪೇಕ್ಷೆ ಇಲ್ಲ, ಏಕೆಂದರೆ ಕರ್ಮದ ಫಲದಲ್ಲಿ ಸುಖ ಇಲ್ಲ. ಕರ್ಮದ ಫಲಗಳಿಂದ ನಾವು ಅತೀತರಾದಾಗ, ಕರ್ಮ ಫಲದಿಂದಲೂ ನಾವು ದೂರಾದಾಗ ಆತ್ಮಿಕ ನಿಜವಾದ ಸುಖ ಇದೆ ಅಂತಕ್ಕಂಥದ್ದು ಇಲ್ಲಿ ತಿಳಿದುಕೊಳ್ಳತಕ್ಕಂತಹ ವಿಷಯ ಇದೆ. ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಭವ್ಯ ಜೀವಾತ್ಮನಿಗೆ ಈ ತೀರ್ಥಂಕರ ಪ್ರಕೃತಿ ಕಟ್ಟಬೇಕು ಅಂತಂದರೆ ತನ್ನ ಯೋಗಾಯೋಗದಿಂದ, ತನ್ನ ವಿಶುದ್ಧ ಪರಿಣಾಮಗಳಿಂದ ಕಟ್ಟುತ್ತೆ. ಆ ವಿಶುದ್ಧಿಯನ್ನೇ ಸಾಧಿಸಿಕೊಳ್ಳತಕ್ಕಂತಹ ಪ್ರಯತ್ನ ನಮ್ಮದು. ಈ ದಾರಿಯಲ್ಲಿ ನಾವು ಶಕ್ತಿತ ತ್ಯಾಗ ಭಾವನೆಯಿಂದಲೂ ಕೂಡ ಆ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತಹ ಸಂಸ್ಕಾರವನ್ನು ಹಾಕಿಕೊಳ್ಳಬಹುದು. ಹೇಗಿರಬೇಕು ನಮ್ಮ ಸಂಸ್ಕಾರ? ಅಪೇಕ್ಷಾ ಭಾವಗಳಿಂದ ರಹಿತವಾಗಿರಬೇಕು ಅನ್ನೋದು ಮುಖ್ಯ. ಜೈನ ಧರ್ಮದ ತತ್ವಗಳಲ್ಲಿ, ಜೈನ ಧರ್ಮದ ಸಿದ್ಧಾಂತದಲ್ಲಿ, ಜೈನ ಮಾರ್ಗದಲ್ಲಿ ತ್ಯಾಗ ಧರ್ಮ ಇದೆ. ಇದರಂತೆ ಎಲ್ಲಾ ಧರ್ಮಗಳಲ್ಲೂ ಕೂಡ ತ್ಯಾಗ ಧರ್ಮ ಇದೆ. ತ್ಯಾಗಕ್ಕೆ ಮಹತ್ವವನ್ನು ಎಲ್ಲರೂ ಕೊಡ್ತಾರೆ. ಎಲ್ಲಾ ಧರ್ಮಗಳಲ್ಲಿ ತ್ಯಾಗಕ್ಕೆ ಮಹತ್ವ ಇದೆ. ಆದರೆ ಎಲ್ಲಾ ಧರ್ಮಗಳ ಅಪೇಕ್ಷಾ ಜೈನ ಧರ್ಮದಲ್ಲಿ ತ್ಯಾಗ ಮಾಡುವಂತಹ ಒಂದು ಪ್ರವೃತ್ತಿಯಲ್ಲಿರುವಂತಹ ಮೌಲಿಕ ವಿಶೇಷತೆ ಏನು ಅಂತಂದರೆ, ಜೈನ ಧರ್ಮದಲ್ಲಿಯ ತ್ಯಾಗ ನಿಸ್ವಾರ್ಥ ಆಗಿರುತ್ತೆ. ಯಾವುದೂ ಷರತ್ತಿಲ್ಲ, ಯಾವುದೂ ಕರಾರಿಲ್ಲ, ಯಾವುದೂ ಅಪೇಕ್ಷೆ ಇಲ್ಲ, ಭಾವನೆ ಮಾತ್ರ ಇದೆ. ಅಪೇಕ್ಷೆ ಇಲ್ಲ, ಆಸೆ ಇಲ್ಲ, ಭಾವನೆ. ಷೋಡಶ ಕಾರಣ ಭಾವನೆಯನ್ನು ಭಾವಿಸುವುದರ ಜೊತೆಗೆ ನೀವು ನೋಂಪಿ ಮಾಡ್ತಾ ಇರೋದು, ಅಥವಾ ಆಶೆಯ ಜೊತೆಯಲ್ಲಿ ನೋಂಪಿ ಮಾಡ್ತಾ ಇರೋದು? ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥ ಭಾವನೆಗಳನ್ನು ಭಾವಿಸಲಿಕ್ಕೆ ಹೇಳಿದ್ರು, ಅಥವಾ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥ ಗ್ಯಾರಂಟಿ ತಕ್ಕೊಂಡು ಆಶೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಹೇಳಿದ್ರು? ಭಾವನೆ, ಭಾವನೆ ಅಂತಂದ್ರೆ ಸಂಸ್ಕಾರ ಹಾಕಿಕೊಳ್ಳತಕ್ಕಂತಹ ಕಾರ್ಯಕ್ರಮ. ಆ ಕರ್ಮ ಕಟ್ತದೆಯೋ ಅಥವಾ ಇಲ್ಲ ಇದು ನಮಗೆ ಅಪೇಕ್ಷೆ ಇಲ್ಲ. ಸಂಸ್ಕಾರ ಹಾಕುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಹಜ ಕಾರ್ಯದ ಆಧಾರದಿಂದ ಯಾರಿಗಾದರೂ ಅಂತಹ ಪರಿಣಾಮಗಳು, ವಿಶುದ್ಧಿ ಉಚ್ಚ ಮಟ್ಟದ ಪರಿಣಾಮಗಳು ಆಗ್ತವೆ ಅಂತಂದರೆ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಇನ್ನು ತ್ಯಾಗದಲ್ಲಿಯೂ ಕೂಡ ವಿವೇಕ ಇರಬೇಕು ಅನ್ನುವಂಥದ್ದನ್ನು ಜೈನ ಧರ್ಮ ಹೇಳಿಕೊಡ್ತಾ ಇದೆ. ತ್ಯಾಗದಲ್ಲಿ ಎಂಥ ವಿವೇಕ ಬೇಕು ಅಂತಂದರೆ, ನಾವು ಶಕ್ತಿಯ ಅನುಸಾರವಾಗಿನೇ ತ್ಯಾಗ ಮಾಡಬೇಕೇ ವಿನಃ ಶಕ್ತಿಯನ್ನು ಮೀರಿ, ಶಕ್ತಿಯನ್ನು ಉಲ್ಲಂಘಿಸಿ, ಶಕ್ತಿಯನ್ನು ಕಡೆಗಾಣಿಸಿ ಅತಿ ತ್ಯಾಗವನ್ನು ಮಾಡಿತು ಅಂತಂದರೆ ಅದರಿಂದಲೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕೆಲವೊಬ್ರು ವಿಚಾರ ಮಾಡಬಹುದು, ಈ ನೋಂಪಿಯನ್ನು ಬೆಳಗುವಾಗ, ಷೋಡಶ ಕಾರಣ ಈ ಪರ್ವವನ್ನು ಪೂಜೆಯನ್ನು ಮಾಡುವಾಗ ನಾವು 16 ದಿನ ಅಖಂಡ ಉಪವಾಸ ಮಾಡಿ ಮಾಡೋಣ, ತೀರ್ಥಂಕರ ಪ್ರಕೃತಿ ತನ್ನಿಂದ ತಾನೇ ಕಟ್ಟುತ್ತದೆ, ಯಾಕಂದ್ರೆ 16 ಉಪವಾಸ. ಭಾವ ಇಟ್ಕೊಳ್ಬೇಕು, ಏನು ಅಡ್ಡಿ ಇಲ್ಲ. ಆದರೆ ಆ ಭಾವವನ್ನು ಸಂಕಲ್ಪ ತಗೊಂಡು ನೀವು ಸಾಕಾರ ಮಾಡಲಿಕ್ಕೆ ಹೊರಟ್ರಿ ಅಂತಂದ್ರೆ ಏನಾಗಬಹುದು, ಮಧ್ಯದಲ್ಲಿ ಏನಾಗಬಹುದು, ಅದು ಅನುಭವದಲ್ಲಿ ಬಂದೇ ಬರ್ತದೆ, ಅದು ಅನುಭವಕ್ಕೆ ಬರ್ತದೆ. ಶಕ್ತಿ ತ್ಯಾಗ ಇಲ್ಲ ಅಂತಂದ್ರೆ ಶಕ್ತಿಯ ಮೀರಿ ತ್ಯಾಗಿದೆ. ಶಕ್ತಿ ಮೀರಿ ತ್ಯಾಗಿದೆ ಅಂತಂದ್ರೆ ಕಷ್ಟ ನಷ್ಟಗಳು ಮಧ್ಯದಲ್ಲಿ ಬರುವುದು ಸ್ವಾಭಾವಿಕ. ನಾವು ಪೂಜಾ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ ಉಳಿಯಬೇಕು, ಆನಂದ ಉಳಿಯಬೇಕು, ಆತ್ಮನಲ್ಲಿ ವಿಶುದ್ಧಿ ಬೆಳೆಯಬೇಕು, ಅದು ಉಳಿಯಬೇಕು, ಅದು ವೃದ್ಧಿಯನ್ನು ಹೊಂದಬೇಕು. ಉತ್ತರೋತ್ತರ ಆತ್ಮಿಕ ವಿಶುದ್ಧಿ ಕಡಿಮೆ ಆಯಿತು ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಹೇಗೆ? ಉಲ್ಲಂಘಿಸಿ ಮೀರಿ ಶಕ್ತಿಯನ್ನ ಮೀರಿ ಮಾಡ್ತಾ ಇದ್ದೇವೆ ಅಂದಮೇಲೆ ಆತ್ಮಿಕ ವಿಶುದ್ಧಿ ಅದರಲ್ಲಿ ಹೆಚ್ಚಬಹುದೇನು? ಇಲ್ಲ. ಪರಿಣಾಮಗಳು ಸರಿಯಾಗಿ ಉಳಿಯಬಹುದೇನು? ಇಲ್ಲ. ಪೂಜಾ ಮಾಡುವಾಗ ನೆನಪಿಗೆ ಬರ್ತದೆ, ಏನು ಶರೀರ ನೆನಪಿಗೆ ಬರೋದು. ಹೊಟ್ಟೆಯೊಳಗೆ ನೋವಿದೆ, ವೇದನಾ ಇದೆ, ಆ ವೇದನೆಯನ್ನ ಅನುಭವಿಸ್ತಾ ಪೂಜಾ ಮಾಡಬೇಕು. ಲಕ್ಷ ಆ ಕಡೆಗೆ ಹೋಯಿತು ಅಂತಂದ್ರೆ ಭಗವಂತರ ಗುಣಗಳಲ್ಲಿ ತೊಡಗಲಿಲ್ಲ, ಭಗವಂತರ ಗುಣಗಳ ಕಡೆಗೆ ಹೋಗಲಿಲ್ಲ, ಭಗವಂತರ ಗುಣಗಳಲ್ಲಿ ಹತ್ತಲಿಲ್ಲ, ಅಂದಮೇಲೆ ವಿಶುದ್ಧಿಗೆ ಹಾನಿಯಾಯಿತು. ಕಷ್ಟ ನಷ್ಟ ಯಾವುದಕ್ಕೆ? ಆತ್ಮನಿಗೆ ಕಷ್ಟ ನಷ್ಟ ಆಯಿತು. ಯಾವ ಮುಖ್ಯ ಲಕ್ಷ್ಯ ನಮ್ದಿತ್ತು, ಯಾವ ಗುರಿ ಇತ್ತು, ಆ ಗುರಿಯನ್ನ ಸಾಧಿಸಿಕೊಳ್ಳುವುದರಲ್ಲಿ ಬಾಧೆ ಬಂತು. ನಮ್ಮ ಮುಖ್ಯ ಗುರಿ ಏನು ಅಂತಂದ್ರೆ ಅಪೇಕ್ಷಾರಹಿತ ಆತ್ಮಿಕ ವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದೇ ನಮ್ಮ ಮುಖ್ಯ ಗುರಿ. ನಾವು ಅಪೇಕ್ಷಾರಹಿತ, ಯಾವುದು ಕರಾರಿಟ್ಟಿಲ್ಲ, ಷರ್ತು ಮಾಡಿಲ್ಲ, ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಈ ಪೂಜಾ ಕರ್ತವ್ಯದಲ್ಲಿ ನಾವು ಸಹಜವಾಗಿ ಪೂಜಾ ಮಾಡ್ತಾ ಇದ್ದೇವೆ ಅಂತಂದ್ರೆ ಆತ್ಮಿಕ ವಿಶುದ್ಧಿ ತಾನಾಗಿ ಬೆಳೀತದೆ. ನಮ್ಮ ವಿಶುದ್ಧಿ ಸಹಜ ಸ್ವಾಭಾವಿಕವಾಗಿ ಬೆಳೀತಾ 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 ಹೋಗಬೇಕು. ಸಹಜ ಸ್ವಾಭಾವಿಕವಾಗಿ ಬೆಳೆಯಲಿಲ್ಲ ಅಂತಂದ್ರೆ ಕೃತಕವಾಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆಮೇಲೆ ಅದು ಕರಾರಾಯಿತು. ಕೃತಕತೆಯಲ್ಲಿ ಬಂತು, ಅಲ್ಲಿ ಕರಾರಾಯಿತು. ನಮಗೆ ಇಷ್ಟೊಂದು ವಿಶುದ್ಧಿ ಬೆಳೆಯಲೇಬೇಕು ಅಂತ ಕರಾರು ಮಾಡಿದರೆ ವಿಶುದ್ಧಿ ಬೆಳೆಯಲ್ಲ. ವಿಶುದ್ಧಿ ಬೆಳೆಯತಕ್ಕಂತಹ ನಿಮಿತ್ತಗಳನ್ನು ಸರಿಯಾಗಿ ಇಟ್ಟುಕೊಂಡಾಗ ವಿಶುದ್ಧಿ ತಾನಾಗಿ ಬೆಳೀತಾ ಹೋಗ್ತದೆ. ಅದಕ್ಕಾಗಿ ಶಕ್ತಿತ ತ್ಯಾಗವನ್ನು ಯಾಕೆ ಇಟ್ಟರು ಅಂತಂದ್ರೆ, ಈ ಮಧ್ಯದಲ್ಲಿ ನಾವು ತ್ಯಾಗಧರ್ಮವನ್ನು ಅನುಸರಿಸಿದರೂ ಕೂಡ ಅದನ್ನು ಯಥಾಯೋಗ್ಯ ಸರಿಯಾದ ರೀತಿಯಲ್ಲಿ ಅನುಸರಿಸಿಕೊಂಡು ಹೋಗಬೇಕು. ಯಾವ ತರ ಅನುಸರಿಸಬೇಕು? ಶಕ್ತಿಯನ್ನ ಮೀರಿರಬಾರದು, ಶಕ್ತಿಯನ್ನ ಮುಚ್ಚನೂ ಇಟ್ಟಿರಬಾರದು, ಶಕ್ತಿಯನ್ನು ಮುಚ್ಚಲೂಬಾರದು, ಶಕ್ತಿಯನ್ನು ಮೀರಲೂಬಾರದು. ಅದೇನಂತಾರಲ್ಲ, ಹಾವು ಸಾಯಬಾರದು, ಕಟ್ಟಿಗೆ ಮುರಿಬಾರದು. ಹಾವು ಸಿಕ್ಕಿರಬೇಕು, ಕಟ್ಟಿಗೆನೂ ಉಳಿದಿರಬೇಕು, ಹಾವು ಕಚ್ಚಿರಬಾರದು, ಹಾವನ್ನು ನಾವು ಬಿಟ್ಟು ಬಂದಿರಬೇಕು. ಆಮೇಲೆ ಪೂಜೆಯನ್ನು ಮಾಡುವಾಗ ನಾವು ಎಷ್ಟು ಸಲ ಆಹಾರ ಮಾಡಬೇಕು ಇದು ಶರ್ತಿಲ್ಲ. ಶಕ್ತಿಯನ್ನು ಮೊದಲು ನೋಡಿಕೊಳ್ಬೇಕು. ಎರಡು ಸಲ ಬೇಕು ಅಂತಂದ್ರೆ ಎರಡು ಸಲ ತಗೊಳ್ಬೋದು, ಏನು ಅಡ್ಡಿ ಇಲ್ಲ. ಶರೀರ ಮೂರು ಸಲ ಬೇಕು ಅಂತ ಇದೆ ಅಂತಂದ್ರೆ ಮೂರು ಸಲ ಕೊಡಿ, ಅದು ಏನು ಅಡ್ಡಿ ಇಲ್ಲ. ಶಕ್ತಿಗೆ ಏನು ಬೇಕು ಅನ್ನುವುದನ್ನ ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಶರೀರಕ್ಕೆ ಏನು ಬೇಕು, ಶರೀರ ಎಷ್ಟು ಬೇಕಂತದೆ ಅಷ್ಟನ್ನೇ ಕೊಡೋದು. ನಾವು ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ, ಕೂತ್ಕೊಳ್ಳುವುದರಲ್ಲಿ, ಪೂಜಾ ಮಾಡುವುದರಲ್ಲಿ ಯಾವುದೇ ಪ್ರಕಾರದ ಆಕುಲತೆ ನಮ್ಮಲ್ಲಿ ಆಗಬಾರದು, ಮನಸ್ಸಿನ ವಿಶುದ್ಧಿ ಕೆಡಬಾರದು. ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಆಹಾರ ತಗೊಳ್ಳದಿರ್ತದೆ. ಏಕಾಸನ ಮಾಡಿದವರಿಗೇನೆ ತೀರ್ಥಂಕರ ಪ್ರಕೃತಿ ಕಟ್ಟದೆ, ಎರಡು ಸಲ ತಿಂದವ್ರಿಗೆ ಕಟ್ಟಲ್ಲ ಅಂತೇನಲ್ಲ. ನೀವು ಮೂರು ಸಲ ಮಾಡಿದ್ರೂ ಅದು ಕಟ್ಟತ್ತೆ. ಆದ್ರೆ ಏನ್ ಮಾಡ್ಬೇಕು ನಾವು? ಹಾ, ಶಕ್ತಿಯನ್ನು ನೋಡಿಕೊಂಡು ಮಾಡಬೇಕು. ಆ ಶಕ್ತಿಯನ್ನು ನೋಡಿಕೊಂಡು ಮಾಡ್ತಾ ಇರುವಾಗ ನಮ್ಮ ಆತ್ಮಿಕ ವಿಶುದ್ಧಿ ಉಚ್ಚ ಮಟ್ಟದವರೆಗೆ ಬೆಳೀಬೇಕು. ಎಷ್ಟು ಬೆಳೆಯಿತೋ ಅದು ಸಂಸ್ಕಾರ. ನಾವು ಬೆಳೆಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಸಂಸ್ಕಾರದ ಕಾರ್ಯ. ಮೇನ್ ನಾವು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾಡೋಲ್ಲ. ನಾವೇನ್ ತಿಳಿತೇವೆ, ಏಕಾಸನ ಮಾಡಿದ್ವು ಅಂತಂದ್ರೆ ಕಟ್ತೈತಿ, ಎರಡು ಒಂದು ಉಪವಾಸ ಮಾಡಿದ್ರೆ ಬಹಳ ಚಲೋ ಆಗ್ತೈತಿ. ಇನ್ನು ಆ ತರ ಅಲ್ಲ. ಆ ಉಪವಾಸ ವಿಶುದ್ಧಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧನೆ ಇದೆ, ಸಾಧ್ಯ ಅಲ್ಲದು. ಉಪವಾಸದಿಂದ ಕಟ್ಟುತ್ತದೆ ಅಂತಲ್ಲ, ಉಪವಾಸದ ನಿಮಿತ್ತದಿಂದ ಪರಿಣಾಮಗಳ ವಿಶುದ್ಧಿ ಹೆಚ್ಚಾಯಿತು ಅಂತಂದ್ರೆ ಕಟ್ಟೋದಿದೆ. ಪರಿಣಾಮ ವಿಶುದ್ಧಿ ಅವನತಿಗೆ ಬಂತು ಅಂತಂದ್ರೆ ಉಪವಾಸದ ಕಾರಣದಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಶರೀರದಲ್ಲಿ ಉಪವಾಸ ಮಾಡತಕ್ಕಂತಹ ಶಕ್ತಿ ಇದೆ ಅನ್ನಿ, ಅಥವಾ ಏಕಾಸನ ಮಾಡತಕ್ಕಂತಹ ಒಂದು ಯೋಗ್ಯತೆ ಇದೆ ಅಂತ ಅನ್ನಿ, ಆದರೂ ಕೂಡ ಬೇಡ, ಯಾತಕ್ಕೆ ಮಾಡೋದು? ಇದೇನಾಯ್ತು? ಇದು ಪ್ರಮಾದ ಆಯ್ತು. ಇದು ಶಕ್ತಿಯನ್ನ ಮುಚ್ಚಿಟ್ಟು ಮಾಡಿದಂತೆ ಆಯಿತು. ನಮ್ಮ ಶಕ್ತಿಯನ್ನ ನಾವು ಅಳೆಯಬೇಕು, ನಮ್ಮ ಶಕ್ತಿಯನ್ನ ನಾವು ನೋಡಿಕೊಳ್ಳಬೇಕು, ನಮ್ಮ ಶಕ್ತಿಯನ್ನು ನಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು, ಆ ಶಕ್ತಿಯನ್ನು ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಬೇಕು. ಇವತ್ತು ಸರಿಯಾಗಿ ಗಂಟೆ ಎರಡು ಗಂಟೆ ಕಾಲ ಕೂತ್ಕೊಂಡು ಪೂಜಾ ಮಾಡುವುದರಲ್ಲಿ ವಿಶುದ್ಧಿ ಬೆಳೆಯಬೇಕು ಅಂತಂದ್ರೆ ನಾವು ಉಪವಾಸ ಮಾಡಬೇಕು, ಏಕಾಸನ ಮಾಡಬೇಕು ಅನ್ನುವತಕ್ಕಂಥದ್ದನ್ನ ನಾವೇ ವಿಚಾರ ಮಾಡಿಕೊಂಡು ತೀರ್ಮಾನಕ್ಕೆ ಬಂದು ಸಂಕಲ್ಪ ತಗೋಬೇಕು. ವಿಶುದ್ಧಿ ಬೆಳೆಸೋದು ಮುಖ್ಯ, ಉಪವಾಸ ಮುಖ್ಯ ಅಲ್ಲ, ಏಕಾಸನ ಮುಖ್ಯ ಅಲ್ಲ. ಏನು ಮಾಡದಿದ್ರೂ ನಡೀತದೆ, ಆದರೆ ಏನ್ ಮಾಡಬೇಕು? ವಿಶುದ್ಧಿಯನ್ನ ಬೆಳೆಸಿರಬೇಕು. ವಿಶುದ್ಧಿ ಬೆಳೆಯಬೇಕು ಅನ್ನತಕ್ಕಂಥದ್ದೇ ಮುಖ್ಯ ಇದೆ. ಇನ್ನು ಕೆಲವೊಬ್ಬರಿಗೆ ಉಪವಾಸ ಮಾಡುವುದರಿಂದ ವಿಶುದ್ಧಿ ಬೆಳೆಯುವುದರ ಜಾಗದಲ್ಲಿ ಅಳಿಯಿತು ಅಂದರೆ ನಾಶವಾಯಿತು ಅಂತಂದ್ರೆ ಅದೇನು ಉಪಯೋಗ ಇಲ್ಲ. ಸಾಧನದಲ್ಲಿ ಕೂತ್ಕೊಂಡು ಸಾಧ್ಯದ ಕಡೆಗೆ ಹೋಗಲಿಲ್ಲ ಅಂತಂದ್ರೆ ಸಾಧನ ನಿಮಗೆ ಕಾರ್ಯವನ್ನ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನದ ಮುಖಾಂತರ ನಾವು ಸಾಧ್ಯದ ಕಡೆಗೆ ಹೋಗೋದಿದೆ. ತ್ಯಾಗ, ಶಕ್ತಿತಸ್ತ್ಯಾಗ, ಎಷ್ಟು ಒಳ್ಳೆಯ ಶಬ್ದ ಇದೆ ನೋಡಿ. ಜೈನ ಧರ್ಮದಲ್ಲಿ ಯಾವುದು ಹೆಚ್ಚು ಒತ್ತು ಕೊಟ್ಟಿಲ್ಲ, ಯಾವುದು ಷರತ್ತಿಟ್ಟಿಲ್ಲ, ಯಾವುದು ಒಂದು ಗಣಿತ ಮಾಡಿಟ್ಟಿಲ್ಲ. ಇಷ್ಟು ಮಾಡಿದರೆ ಇಷ್ಟಿದೆ, ಇಷ್ಟು ಮಾಡಿದರೆ ಇಷ್ಟಿದೆ ಅಂತ, ಇಷ್ಟು ಉಪವಾಸ ಮಾಡಿದರೆ ಇದು ಫಲ ಇದೆ, ಇಷ್ಟು ಮಾಡಲಿಲ್ಲ ಅಂತಂದ್ರೆ ಇದು ಫಲ ಇಲ್ಲ ಅನ್ನುವಂಥದ್ದು ಷರತ್ತಿಟ್ಟಿಲ್ಲ. ಶರೀರಕ್ಕೆ ಕೊಡುವಂತಹ ತಪಸ್ಸು, ಶರೀರಕ್ಕೆ ಶರೀರದ ನಿಮಿತ್ತವನ್ನು ಮಾಡಿಕೊಂಡು ನಾವು ಮಾಡತಕ್ಕಂತಹ ಧರ್ಮ, ಶರೀರದ ಧರ್ಮಕ್ಕೆ ಅವಲಂಬಿಸಿದ್ದೇನಲ್ಲ, ಆತ್ಮ ಪರಿಣಾಮಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಧರ್ಮ ಇದೆ ಜೈನ ಧರ್ಮ, ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಇನ್ನು ಶರೀರವನ್ನ ನಾವು ಯಾಕೆ ಜೊತೆಯಲ್ಲಿ ತಗೊಳ್ತೀವಿ ಅಂತಂದ್ರೆ ಉಪವಾಸ ಮಾಡಿದಾಗ ಇನ್ನಿಷ್ಟೋ ವಿಶುದ್ಧಿ ಹೆಚ್ಚಲಿಕ್ಕೆ ಸಾಧ್ಯ ಇದೆ ಅಂತಂದಾಗ ಅದನ್ನ ಮಾಡಬೇಕು. ಇಲ್ಲ ತ್ರಾಸಾಗ್ತದೆ ಅಂತಂದ್ರೆ ತ್ರಾಸಾದ್ರೂ ಮಾಡೋಣ. ಇದು ವಿಶುದ್ಧಿಯನ್ನ ಕೆಡಿಸಿಕೊಳ್ಳತಕ್ಕಂತಹ ಕಾರ್ಯ ಆಯಿತು. ಮಾನಸಿಕ ವಿಶುದ್ಧಿ ಅತಿ ಮುಖ್ಯ. ತ್ಯಾಗ, ತ್ಯಾಗ ಅಂದ್ರೆ ಏನು? ಯಾವುದನ್ನು ನಾವು ಗ್ರಹಣ ಮಾಡಿದ್ದೇವೆ ಅದನ್ನು ತ್ಯಾಗ ಮಾಡಬೇಕು. ಉಪವಾಸ ಒಂದೇ ಇದೆಯೇನು? ತ್ಯಾಗ ಅಂತಂದ್ರೆ ಒಂದೇ ಇಲ್ಲ. ತ್ಯಾಗ ಅಂತಂದ್ರೆ ಎಷ್ಟು ಪ್ರಕಾರದ್ದಿದೆ? ಬಹಿರಂಗ ತ್ಯಾಗ, ಅಂತರಂಗ ತ್ಯಾಗ. ಅಂತರಂಗ ತ್ಯಾಗನೂ ಆಗಬೇಕು, ಬಹಿರಂಗ ತ್ಯಾಗನೂ ಆಗಬೇಕು. ಬಹಿರಂಗ ತ್ಯಾಗದ ಜೊತೆಯಲ್ಲಿ ಅಂತರಂಗ ತ್ಯಾಗ ಆಗಲಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಇಲ್ಲ, ಕಷ್ಟ ಇದೆ. ಬಹಿರಂಗ ತ್ಯಾಗ ಏನ್ ಮಾಡಬೇಕು? ಬಹಿರಂಗದಲ್ಲಿ ನೋಡಿ, ಆಹಾರ ಬಿಡ್ತೀರಿ, ಅದೂ ಬಹಿರಂಗ ತ್ಯಾಗ. ನಿಮ್ಮ ಒಡವೆ, ವಸ್ತ್ರ, ಆಭೂಷಣ ಇತ್ಯಾದಿಗಳನ್ನೂ ಕೂಡ, ಏಕೆಂದರೆ ಇವೆಲ್ಲ ಶರೀರಕ್ಕೆ ಸಂಬಂಧಪಡುವಂತಹ ವಸ್ತುಗಳು. ಶರೀರದ ಮೋಹವನ್ನು ಹೆಚ್ಚಿಸಿಕೊಂಡು ನಾವು ಈ ವಸ್ತುಗಳನ್ನು ಶರೀರಕ್ಕಾಗಿ ಬಳಸಿಕೊಳ್ತೇವೆ. ಈ ವಸ್ತುಗಳನ್ನು ಬಳಸಿಕೊಳ್ಳುವಾಗ ಆತ್ಮಿಕ ಮೋಹ ಇನ್ನಿಷ್ಟು ಹೆಚ್ಚುತ್ತೆ. ಬಾಹ್ಯದಲ್ಲೂ ಕೂಡ ನಾವು ತ್ಯಾಗ ಧರ್ಮವನ್ನು ಅನುಸರಿಸಿಕೊಂಡು ಮಾಡ್ತಿರ್ತೀವಿ. ಬಾಹ್ಯದಲ್ಲಿ 10 ಪ್ರಕಾರದ ವಸ್ತುಗಳಿವೆ. ಆ 10 ಪ್ರಕಾರದ ವಸ್ತುಗಳಿಗೆ ಪರಿಗ್ರಹ ಅಂತಂದಿದ್ದಾರೆ. ಅವೇ 10 ಪ್ರಕಾರದ ವಸ್ತುಗಳಿಗೆ ಇಂದ್ರಿಯ ವಿಷಯಗಳಂತಲೂ ಹೇಳಿದ್ದಾರೆ. ಈ ಇಂದ್ರಿಯ ವಿಷಯಗಳನ್ನು, ಪರಿಗ್ರಹವನ್ನು ನಾವು ತ್ಯಾಗ ಮಾಡ್ತೇವೆ ಅಂತಂದರೆ ಅದರಲ್ಲೂ ಕೂಡ ಶಕ್ತಿ ಅನುಸಾರವಾಗಿ ನೋಡಿಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೋ ಪ್ರಕಾರದಿಂದ ಇದೆ ತ್ಯಾಗ. ತ್ಯಾಗ ಯಾವುದ್ರದ್ದಾಗ್ತದೆ ಅಂತಂದ್ರೆ, ಯಾವುದನ್ನ ನಾವು ಸ್ವೀಕಾರ ಮಾಡಿದ್ದೇವೆ ಬದುಕಿನಲ್ಲಿ ಅದನ್ನ ತ್ಯಾಗ ಮಾಡೋದು. ಯಾವುದನ್ನು ಸ್ವೀಕಾರ ಮಾಡಿರ್ತೇವೆ ಅದರ ತ್ಯಾಗ, ಯಾವುದನ್ನು ಸ್ವೀಕಾರ ಮಾಡಿಲ್ಲ ಅದರ ತ್ಯಾಗ ಆಗುವುದೇ ಇಲ್ಲ. ಮತ್ತು ಯಾವುದೇ ವಸ್ತುವನ್ನ ಸ್ವೀಕಾರ ಮಾಡುವಾಗ ಮಾಡುವುದಕ್ಕಿಂತ ಮುಂಚಿತವಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಯಾವ ಒಂದು ಅಪೇಕ್ಷೆ ಆಗ್ತದೆ ಮನಸ್ಸಿನಲ್ಲಿ, ಅದು ಅಂತರಂಗ ಪರಿಗ್ರಹ. ನನಗೆ ಇಷ್ಟು ವಸ್ತುಗಳು ಬೇಕು ಬೇಕು, ಇದು ಯಾವ ಕರ್ಮ? ಮೋಹಿನಿ ಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಭಾವಕರ್ಮ. ಅದು ದ್ರವ್ಯಕರ್ಮ, ಇದು ಭಾವಕರ್ಮ. ವಸ್ತುಗಳ ಅಪೇಕ್ಷೆ, ಇಂದ್ರಿಯ ವಿಷಯಗಳ ಅಪೇಕ್ಷೆ ಏನು ಉತ್ಪನ್ನ ಆಗ್ತದೆ, ಆ ಇಂದ್ರಿಯ ವಿಷಯಗಳ ಅಪೇಕ್ಷೆಯೇ ಕಷಾಯ, ಅದು ಅಂತರಂಗ ಪರಿಗ್ರಹ. ಅಂತರಂಗ ಪರಿಗ್ರಹವನ್ನು ಮೊದಲು ನಾವು ಗ್ರಹಣ ಮಾಡ್ತೇವೆ. ರಾಗಾದಿ ಭಾವಗಳನ್ನು ಮೊದಲು ಗ್ರಹಣ ಮಾಡ್ತೇವೆ. ಆಮೇಲೆ ಆ ರಾಗಾದಿ ಭಾವಗಳು ಉತ್ಪನ್ನ ಆದಾಗ ವಸ್ತುವಿನ ಅಪೇಕ್ಷೆ ಆಗುತ್ತೆ. ಇವತ್ತು ಒಂದು ಸಲ ಊಟ ಬೇಕು ಬೇಕು, ಇದೇನಾಯ್ತು? ಅಂತರಂಗ ಪರಿಗ್ರಹ. ಯಾವ ಅಂತರಂಗ ಪರಿಗ್ರಹ? ಇಚ್ಛಾ, ಆಸೆ. ಒಂದು ಸಲ ಬೇಕು ಅನ್ನತಕ್ಕಂಥ ಆಸೆ, ಇದು ಅಂತರಂಗ ಪರಿಗ್ರಹ ಆಯಿತು. ಇದು ಚಾರಿತ್ರ ಮೋಹಿನಿ ಕರ್ಮದ ಉದಯಕ್ಕೆ ಸಂಬಂಧಪಡುವಂತಹ ಅಂತರಂಗ ಪರಿಗ್ರಹ. ಇದನ್ನ ಭಾವಕರ್ಮ ಅಂತ ಹೇಳಿದರು. ಇದು ಭಾವಕರ್ಮ. ದ್ರವ್ಯಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಅಪೇಕ್ಷೆ ಇತ್ಯಾದಿ ಭಾವಗಳು ಭಾವಕರ್ಮ. ಈ ಭಾವಕರ್ಮ ಉತ್ಪನ್ನವಾದಾಗ ಒಂದು ಸಲ ಊಟ ಮಾಡುವ ಇಚ್ಛೆ, 2 ಸಲ ಊಟ ಮಾಡುವ ಇಚ್ಛೆ, 3 ಸಲ ಊಟ ಮಾಡುವ ಇಚ್ಛೆ, ಈ ಪ್ರಕಾರ ಇಚ್ಛೆಯಲ್ಲಿ ವ್ಯತ್ಯಾಸ ಇರ್ತದೆ. ಮನುಷ್ಯ ತಾನು ಎಷ್ಟು ಅಪೇಕ್ಷೆ ಪಡ್ತಾನೋ ಆ ಮೇರೆ, ಆ ಆಧಾರದಿಂದ ಮನುಷ್ಯನಲ್ಲಿ ಇಚ್ಛಾ ಉತ್ಪನ್ನ ಆಗ್ತದೆ. ಈ ಇಚ್ಛೆಯನ್ನ ಮೊದಲು ನಾವು ತೆಗೆದುಹಾಕಬೇಕು. ಅಂತರಂಗ ಪರಿಗ್ರಹವನ್ನು ಮೊದಲು ತೆಗೆದುಹಾಕಬೇಕು. ಅಂತರಂಗ ಪರಿಗ್ರಹ ಕಡಿಮೆ ಆಯಿತು ಅಂದ ತಕ್ಷಣ ಎಷ್ಟು ಪ್ರಮಾಣದಲ್ಲಿ ಅಂತರಂಗ ಪರಿಗ್ರಹ ಕಡಿಮೆಯಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬಾಯಿ ವಸ್ತುರೂಪ ಬಹಿರಂಗ ಪರಿಗ್ರಹವೂ ಕೂಡ ಕಡಿಮೆ ಆಗುತ್ತೆ. ಬಹಿರಂಗ ಪರಿಗ್ರಹವನ್ನು ತ್ಯಾಗ ಮಾಡುವುದಕ್ಕಾಗಿ ಅಂತರಂಗ ಪರಿಗ್ರಹ ಇದೆ ಅಂತಲ್ಲ, ಅಂತರಂಗ ಪರಿಗ್ರಹದ ತ್ಯಾಗಕ್ಕಾಗಿ ಬಹಿರಂಗ ಪರಿಗ್ರಹದ ತ್ಯಾಗ ಇದೆ. ಯಾವುದರ ತ್ಯಾಗಕ್ಕಾಗಿ ಯಾವುದರ ತ್ಯಾಗ ಮಾಡಬೇಕು? ಅಂತರಂಗದಲ್ಲಿ ರಾಗಾದಿ ಭಾವಗಳು ಹುಟ್ಟಬಾರದು ಅಂತಂದ್ರೆ ಏನರ್ಥ ಆಯಿತು? ರಾಗಾದಿ ಭಾವಗಳು ಹುಟ್ಟಬಾರದು ಅನ್ನತಕ್ಕಂತಹ ಗುರಿಯನ್ನು ಇಟ್ಟುಕೊಂಡು ರಾಗಾದಿ ಭಾವಗಳನ್ನು ಹುಟ್ಟಿಸಿಕೊಳ್ಳಲಿಲ್ಲ ಅಂತಂದ್ರೆ ವಿಶುದ್ಧಿ ಉಳಿಯಿತು. ಕಷಾಯ ಪರಿಣಾಮಗಳು ಹುಟ್ಟಲಿಲ್ಲ ಅಂತಂದ್ರೆ ಆತ್ಮಿಕ ವಿಶುದ್ಧ ಪರಿಣಾಮಗಳು ಉಳಿದುಕೊಂಡಂತೆ. ಆತ್ಮಿಕ ವಿಶುದ್ಧ ಪರಿಣಾಮಗಳು ಉಳಿದಿವೆ ಅಂತಂದ್ರೆ ಬಾಹ್ಯದಲ್ಲಿ ವಸ್ತು ತ್ಯಾಗವನ್ನು ಮಾಡೋದೇನು ಕಠಿಣಲ್ಲ, ಅದು ಸಹಜವಾಗಿ ಆಗಿ ಹೋಗುತ್ತೆ. ಆದರೆ ಯಾವುದೇ ಒಂದು ಶರ್ತ ಇಟ್ಟುಕೊಂಡು, ಶರ್ತ್ ಅಂದ್ರೆ ಅಪೇಕ್ಷೆ ಇಟ್ಟುಕೊಂಡು ಕರಾರಿಟ್ಟುಕೊಂಡು ನಾವು ತ್ಯಾಗ ಮಾಡಲಿಕ್ಕೆ ಹೊರಡ್ತೇವೆ ಅಂತಂದ್ರೆ ಅಲ್ಲಿ ಅಂತರಂಗ ಪರಿಗ್ರಹ ಹೋಗಿರಲ್ಲ, ಆತ್ಮಿಕ ವಿಶುದ್ಧಿ ಬಂದಿರಲ್ಲ, ಅಂತರಂಗ ಪರಿಗ್ರಹ ಹೋಗಿರಲ್ಲ ಮತ್ತು ವಿಶುದ್ಧಿ ಹುಟ್ಟಿರಲ್ಲ. ಆ ವಿಶುದ್ಧಿ ಹುಟ್ಟದೆ ನಾವು ಯಾವುದೇ ಕರಾರು ಇಟ್ಟುಕೊಂಡು ಏನು ಪೂಜೆ ಮಾಡ್ತಿರ್ತೀವಲ್ಲ ಆ ಪೂಜಾ ವ್ಯರ್ಥ ಇದೆ, ಅದು ತ್ಯಾಗ ಅಲ್ಲ. ನಾನು ಒಂದು ನೂರು ರೂಪಾಯಿಯನ್ನ ತ್ಯಾಗ ಮಾಡಿದ್ದೇನೆ ಅಂತಂದ್ರೆ ಮನಸ್ಸಿನಲ್ಲಿ ಕರಾರಿತ್ತು ಅಂತಂದ್ರೆ ಏನು ಭಾವನೆ ಇರ್ತದೆ, 125 ರೂಪಾಯಿ ಸಿಗಬೇಕು ಬಡ್ಡಿ ಸಹಿತ. ಧರ್ಮಕ್ಷೇತ್ರದಲ್ಲಿ ಇಂಥ ಪರಿಣಾಮಗಳು ಇರಬಾರದು, ಇದೇ ಮುಖ್ಯ. ಇಲ್ಲಿ ಜಾಗೃತಿ ಇರಬೇಕು ನಾವು. ನಮ್ಮ ಮನಸ್ಸು ಯಾವುದೇ ಕರಾರಿಟ್ಟುಕೊಂಡು ಕೆಲಸ ಮಾಡ್ತಾ ಇದೆಯೋ ಅಥವಾ ನಿಸ್ವಾರ್ಥದಿಂದ ನಿರಾಪೇಕ್ಷೆಯಿಂದ ಕೆಲಸ ಮಾಡ್ತಾ ಇದೆಯೋ, ಅದನ್ನು ನಾವು ಜಾಗೃತದಲ್ಲಿ ಇದ್ದು ಅದನ್ನು ನಾವು ಎಚ್ಚರಿಕೆಯಿಂದ ಮಾಡ್ತಾ ಇದ್ದೇವೆ ಅಂತಂದ್ರೆ ನಿಶ್ಚಿತ ಅಲ್ಲಿ ಫಲ ಸಿಗ್ತದೆ. ಎಷ್ಟು ಪ್ರಮಾಣದಲ್ಲಿ ವಿಶುದ್ಧಿ ಬೆಳೆಯಿತೋ ಅಷ್ಟು ಪ್ರಮಾಣದಲ್ಲಿ ಫಲ ಸಿಕ್ತು. ನಾವು ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತಹ ಸಂಸ್ಕಾರ ಬಂದೇ ಬರ್ತವೆ. ಅಪೇಕ್ಷೆ ಬಿಟ್ಟಿದ್ರೂ ಬರಲೇನು? ಅಪೇಕ್ಷೆ ಬಿಟ್ಟು ಕೊಟ್ಟಿದ್ರೂ ಕೂಡ ಸಂಸ್ಕಾರ ಬೀಳಲ್ಲ ಅಂತ ಏನು ಹೇಳಕ್ಕಾಗ್ತದೆ? ಇಲ್ಲ. ಅಪೇಕ್ಷೆಯನ್ನು ಬಿಟ್ಟು ಕೊಟ್ಟಿದ್ದೇವೆ ಅಂತಂದ್ರೆ ಸಂಸ್ಕಾರ ಬಂದೇ ಬರ್ತದೆ. ಅಪೇಕ್ಷೆಯನ್ನು ಬಿಟ್ಟಿಲ್ಲ ಅಂತಂದ್ರೆ ಸಂಸ್ಕಾರ ಹಾಕಲಿಕ್ಕೆ ಯಾವುದೂ ದಾರಿ ಇಲ್ಲ. ದಾರಿ ಬಂದ್ ಮಾಡಿಕೊಂಡೇ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಒಂದು ಉಪವಾಸ ಇರಲಿ ಅಥವಾ ಬಾಹ್ಯದ ವಸ್ತುಗಳನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟು ತ್ಯಾಗ ಮಾಡ್ತೀರಾ ಅಷ್ಟು ತ್ಯಾಗ ಮಾಡಿದ್ರೂ ಕೂಡ ನಿರಾಪೇಕ್ಷೆಯಿಂದ ಅಪೇಕ್ಷೆ ಇಲ್ಲದೆ ನಾವು ಆತ್ಮವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿನೇ ಕೇವಲ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದರೊಳಗೆ ಎಲ್ಲರಿಗೂ ಒಂದೇ ತರದ ಭಾವನೆ ಇರ್ತದೆ ಅಂತೇನು ಹೇಳಲಿಕ್ಕೆ ಆಗಲ್ಲ. ಇಷ್ಟು ಜನರಲ್ಲಿ ಭಾವವಿಶುದ್ಧಿ, ಯಾರ ಭಾವವಿಶುದ್ಧಿ ಹೆಚ್ಚಿದೆ ಅಂತಕ್ಕದೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದು ಥರ್ಮಾಮೀಟರ್ ಇಲ್ಲ. ನೀವು ಮತ್ತೊಬ್ಬರಿಗೆ ನಿಮ್ಮ ಥರ್ಮಾಮೀಟರ್ ಕೊಡ್ರಿ, ನಿಮ್ಮ ವಿಶುದ್ಧಿಯನ್ನು ನಾವು ನೋಡ್ಕೋತೀವಿ. ಮತ್ತೆ ನೀವು ನಮಗೊಂದು ಥರ್ಮಾಮೀಟರ್ ಕೊಡ್ರಿ, ನೀವು ಅದರಿಂದ ನೀವು ನೋಡ್ಕೊಳ್ಳಿ. ಆ ಜ್ವರ ಅಳಿತಾರಲ್ಲ ಥರ್ಮಾಮೀಟರ್, ಏನಂತೀರದಕ್ಕ? ಥರ್ಮಾಮೀಟರ್ ಅಂತೀರಲ್ಲ, ಡಿಗ್ರಿ ಡಿಗ್ರಿಯನ್ನು ಹೇಳ್ತಕ್ಕಂತ ಥರ್ಮಾಮೀಟರ್. ಜ್ವರ ಯಾರಲ್ಲಿ ಎಷ್ಟಿದೆ ಅನ್ನುವುದನ್ನು ತೋರಿಸಿಕೊಡ್ತದೆ ಅದು. ಅದನ್ನು ಎಲ್ಲಿ ಹಚ್ತಾರು? ಕೊಕ್ಕಳಲ್ಲಿ ಇಟ್ಕೊಂಡು ಬಿಡ್ತಾರೆ, ಬಾಯಾಗೂ ಹಾಕೊಂಡು ಬಿಡ್ತಾರು. ಶರೀರದಲ್ಲಿ ಯಾವ ಭಾಗದಲ್ಲಿ ಇಟ್ಟರು ಕೂಡ ಅದು ತೋರಿಸಿಕೊಡ್ತದೆ ಇಷ್ಟು ಜ್ವರ ಒಳಗಡೆಗೆ ಇದೆ ಅಂತ. ತಾಪಮಾನವನ್ನು ಸೂಚಿಸುತ್ತದೆ ಅದು, ಹೇಳಿಕೊಡುತ್ತೆ. ಹಾಗೆ ನಮ್ಮ ವಿಶುದ್ಧಿಯನ್ನು ಹೇಳಿಕೊಡ್ತಕ್ಕಂತಹ ಯಾವುದಾದರೂ ಥರ್ಮಾಮೀಟರ್ ಬೇರೆಯವರ ಹತ್ತಿರ, ನಮ್ಮದನ್ನು ಅಳೆಯುವಂಥದ್ದು ಬೇರೆಯವರ ಹತ್ತಿರ ಇದೇನು? ಯಾರ ಹತ್ತಿರ ಇರಲ್ಲ. ಯಾರ ಹತ್ತಿರನೂ ಇಲ್ಲ. ಇನ್ನು ನಾವು ಸ್ವತಂತ್ರ ರೂಪದಿಂದ ನಮ್ಮ ಆತ್ಮಿಕ ವಿಶುದ್ಧಿಗಳನ್ನು ಬೆಳೆಸಿಕೊಳ್ಳಿಕ್ಕೆ ನಾವೇ ತಯಾರಾಗಬೇಕು, ನಾವೇ ಥರ್ಮಾಮೀಟರ್ ತಯಾರು ಮಾಡಿಕೊಳ್ಬೇಕು, ಅದನ್ನು ಹಚ್ಚಿಕೊಂಡಿರಬೇಕು, ಅದನ್ನು ಹಚ್ಚಿಕೊಂಡೇ ಕೆಲಸ ಮಾಡಬೇಕು, ವಿಶುದ್ಧಿ ಬೆಳೆಯಬೇಕು. ಇದು ನಮ್ಮ ಮುಖ್ಯ ಗುರಿ. ಎಷ್ಟು ವಿಶುದ್ಧಿ ಬೆಳೆಯಿತು ಅಂತಕ್ಕಂಥದ್ದು ಇದು ನಮ್ಮ ಕೊನೆಯ ರಿಸಲ್ಟ್. ಇವತ್ತಿನ ಪೂಜೆಯಲ್ಲಿ ಶಕ್ತಿತಸ್ ತ್ಯಾಗ ಭಾವನೆಯ ಪೂಜೆಯಲ್ಲಿ ಎಷ್ಟು ಪರಿಣಾಮಗಳ ವಿಶುದ್ಧಿಯನ್ನು ನಾವು ಬೆಳೆಸಿಕೊಂಡಿದ್ದೆವು ಅನ್ನತಕ್ಕಂಥದ್ದು ಮುಖ್ಯ. ಮೊದಲನೇ ದಿವಸ ಹೆಚ್ಚು ಬೆಳೆದಿತ್ತೋ, ಎರಡನೇ ದಿವಸ ಹೆಚ್ಚು ಬೆಳೆಯಿತೋ, ಮೂರನೇ ದಿವಸ ಬೆಳೆಯಿತೋ, ಯಾವ ದಿವಸ ಬೆಳೆಯಿತು ಅದ ರಿಸಲ್ಟ್ ತಗೋಬೇಕೋ ಬೇಡ? ಬೇಕಲ್ಲ. ಅದನ್ನು ಅವಲೋಕಿಸಬೇಕಲ್ಲ, ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ಅದನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ದಿವಸ ದಿವಸಕ್ಕೆ ಹೆಚ್ಚಾಗಬೇಕು. ಇನ್ನು ಇದರಲ್ಲಿ ದಿವಸ ದಿವಸಕ್ಕೆ ಹೆಚ್ಚಾದರೂ ಕೂಡ ಯಾವುದೇ ಒಂದು ದಿವಸ ಯಾವುದೇ ಒಂದು ಭಾವನೆಯನ್ನು ಕುರಿತು ಪೂಜೆಯನ್ನು ಮಾಡುವಾಗ ಆ ಭಾವನೆಯಲ್ಲಿ ಹೆಚ್ಚು ಮನಸ್ಸು ಏಕಾಗ್ರಾಗಿತ್ತು, ಹೆಚ್ಚು ವಿಶುದ್ಧಿ ಬೆಳೆದಿತ್ತು, ಆಮೇಲೆ ಪ್ರವಚನವನ್ನು ಕೇಳ್ತಾ ಇದ್ದು ಆ ಪ್ರವಚನದಿಂದ ಮತ್ತಿಷ್ಟು ಬೆಳೆಯಿತು, ಹೆಚ್ಚು ಹೆಚ್ಚು ಬೆಳೆಯಿತಂದಾಗ ಅದರದ್ದು ಒಂದು ಡಿಗ್ರಿ ಇದೆ. ಒಂದು ಸ್ವಲ್ಪ ಒಂದು ಅರ್ಧ ಡಿಗ್ರಿನೂ ಹೆಚ್ಚಾಯಿತು ಅಂತಂದ್ರೆ ಅದು ನಮ್ಮ 16 ದಿನಗಳಲ್ಲಿಯ ಉತ್ಕೃಷ್ಟವಾದ ಭಾವನೆ. ಸಮ್ಯಕ್ ದರ್ಶನಂತೂ ಇದ್ದೇ ಇತ್ತು. ಆ ಉತ್ಕೃಷ್ಟ ಭಾವನೆ ಒಂದೇನಿತ್ತಲ್ಲ, 16 ಭಾವನೆಗಳಲ್ಲಿ ಒಂದು ಭಾವನೆ ಯಾವ ಉತ್ಕೃಷ್ಟ ಡಿಗ್ರಿಯನ್ನು ತೋರಿಸ್ತಾ ಇದೆ, ಆ ಭಾವನೆ ನಿಮಗೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಆ ಭಾವನೆ ನಿಮಗೆ ಒಳ್ಳೆಯ ಸಂಸ್ಕಾರವನ್ನ, ಉತ್ಕೃಷ್ಟ ಸಂಸ್ಕಾರವನ್ನ ಹಾಕಿಸಿಕೊಳ್ಳಿಕ್ಕೆ ಕಾರಣ ಆಗುತ್ತದೆ. ಅದು ಮುಖ್ಯ. ಆಮೇಲೆ ಆ ರಿಸಲ್ಟ್ ಆಧಾರದಿಂದ ನೀವು ಯಾವ ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ ಯಾವ ದಿವಸ ಹೆಚ್ಚಾಯಿತು ಆ ಆಧಾರದಿಂದ. ಒಂದು ದರ್ಶನ್ ವಿಶುದ್ಧಿ, ಅದನ್ನು ಬಿಟ್ಟುಬಿಡೋಣ. ದರ್ಶನ್ ವಿಶುದ್ಧಿ ಅಂತೂ ಬೇಕೇ ಬೇಕು. ಅನ್ನಿ ಯಾವುದಾದ್ರೂ ಒಂದು ಭಾವನೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಸಂಸ್ಕಾರ ಹಾಕಿಕೊಳ್ಳಿಕ್ಕೆ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಎರಡಿದ್ರೆ ಸಾಕು, 16 ಬೇಕಂತೇನಿಲ್ಲ. ಆದರೆ 16 ನಾವು ಯಾಕೆ ಭಾವನೆಯನ್ನು ಭಾವಿಸ್ತಾ ಇದ್ದೀವಿ, ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರೊಳಗಿಂದ ಯಾವುದಾದ್ರೂ ಒಂದು ಕಾರಣ ಆಗಲಿ ಅಂತ. ಒಂದು ಕೋಟಿ ಲಾಟ್ರಿ ಟಿಕೆಟ್ ಇದೆ, 1 ಕೋಟಿ ರೂಪಾಯಿ ಬಕ್ಷಿಸ್ ಇದೆ. ಒಂದು ಟಿಕೆಟ್ ತಕೊಂಡ್ರೆ ಸಾಕೇನು? ಇಲ್ಲ. ಆಸೆ ಇದ್ದವ್ರು ಏನ್ ಮಾಡ್ತಾರೆ? 16 ಟಿಕೆಟ್ ತಕೊಳ್ತಾರೆ. 10 ರೂಪಾಯಿ ಟಿಕೆಟ್ ಇದೆ, ಎಷ್ಟು ರೂಪಾಯಿ ಟಿಕೆಟ್ ತಕೊಳ್ತಾರು? 16 ಟಿಕೆಟ್ ತಕೊಂಡ್ರು ಅಂತಂದ್ರೆ ಅದರೊಳಗೆ ಯಾವ್ದಾದ್ರೂ ಒಂದು ಹತ್ತಬಹುದು ಅಂತ ಆಸೆ ಇರ್ತದೆ ಅಲ್ಲ. ಹಾಗೆ 16 ಭಾವನೆಗಳಲ್ಲಿಯೇ ಯಾವುದೇ ಭಾವನೆ ನಮಗೆ ಕಾರಣ ಆಗಬಹುದು. ಆ 16 ಭಾವನೆಗಳನ್ನ ಭಾವಿಸೋಣ ಅಂತ ಹೇಳಿಬಿಟ್ಟು 16 ಎಲ್ಲವನ್ನೂ ಭಾವಿಸ್ತಾ ಇರ್ತೀರ. ಆದರೆ 16 ಭಾವನೆಗಳು ಎಲ್ಲವೂ ಕಾರಣ ಆಗ್ತವೆ ಅಂತಲ್ಲ, ಅದರೊಳಗೆ ಯಾವುದಾದ್ರೂ ಒಂದು ಕಾರಣ ಆಗುತ್ತೆ. 16 ಪೇಪರ್ಗಳನ್ನ ಬರೆದ್ರಿ, ಅದರೊಳಗೆ ಎಲ್ಲಕ್ಕೂ ಸಮಾನವಾದ ನಂಬರ್ ಮಾರ್ಕ್ಸ್ ಬರಬಹುದು? ಇಲ್ಲ. ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಹಾಗೆ ಆಗೋದು. ಇನ್ನು ಅದರೊಳಗೆ ಹೆಚ್ಚಿಂದ ಹೆಚ್ಚು ಮಾರ್ಕ್ಸ್ವನ್ನ ಯಾವುದರೊಳಗೆ ತಗೊಳ್ತೀವಿ ಆ ವಿಷಯ ನಮಗೆ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ ಆಯಿತು. ಹೈಯೆಸ್ಟ್ ಮಾರ್ಕ್ ಯಾವ ಪೇಪರ್ದಲ್ಲಿದೆ ಅದು ಬಂಧಕ್ಕೆ ಕಾರಣ. 16 ಪೂಜೆ ಮಾಡೋದು, ಆ 16 ರಿಸಲ್ಟ್ ಬರ್ತದೆ ಯಾವುದು ಹೈಯೆಸ್ಟ್ ಅಂತಕ್ಕಂಥದ್ದು, ಅದು ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ. ಎರಡು ಕಾರಣ, ಒಂದು ಸಮ್ಯಕ್ ದರ್ಶನ, ಇನ್ನೊಂದು ಸಮ್ಯಕ್ ಜ್ಞಾನ. ನೋಟ್ ಇರ್ತದೆಯಲ್ಲ, ರೂಪಾಯಿ ನೋಟು, ಅದರೊಳಗೆ ಎರಡು ಪಕ್ಷ ಇರ್ತದೆ, ಒಂದು ಕೆಳಗಿಂದು ಒಂದು ಮೇಲಿಂದು ಒಂದು ಒಳಗಡೆಗಿರ್ತದೆ. ಅದು ಕೆಳಗೂ ಅಲ್ಲ ಮೇಲೂ ಅಲ್ಲ, ಎಲ್ಲಿ ಬೆಳಗಿರ್ತದೆಯಲ್ಲ ಅಲ್ಲಿ ಒಬ್ಬರು ಚಿತ್ರ ಇರ್ತದೆ. ಯಾವುದು? ಗಾಂಧೀಜಿ ಚಿತ್ರ ಇರ್ತದೆ. ಗಾಂಧೀಜಿ ಅಂದ್ರೆ ಯಾರು? ಸತ್ಯ ಮನುಷ್ಯ, ಸತ್ಯ ಅಹಿಂಸಾ, ಸತ್ಯ ಅಹಿಂಸಾ ಸಿದ್ಧಾಂತದ ಮೇಲೆ ದೇಶಕ್ಕೆ ಸ್ವತಂತ್ರತೆಯನ್ನು ತಂದುಕೊಟ್ಟಿರತಕ್ಕಂತಹ ಆದರ್ಶ ಮನುಷ್ಯ ಪ್ರತಿಯೊಂದು ನೋಟದಲ್ಲಿದೆ. ಅದು ಮುಖ್ಯ. ನೋಟ್ ಬೇಕಾದವರು ಛಾಪಿಸಬಹುದು, ಆದರೆ ಅದನ್ನು ಛಾಪಿಸೋದು ಬಹಳ ಕಷ್ಟ ಇದೆ. ಆ ಚಿತ್ರವನ್ನು ಒಳಗಡೆಗೆ ಛಾಪಿಸೋದು ಬಹಳ ಕಷ್ಟ ಇದೆ. ಆ ಒಳಗಿನ ಚಿತ್ರ ಏನಿದೆಯಲ್ಲ ಅದು ಸಮ್ಯಕ್ತ್ವ. ಆಮೇಲೆ ಅಲ್ಲಿ ಇಲ್ಲಿ ಛಾಪಿಸಿರುವಂತಹ ಚಿತ್ರಗಳು, ನೋಟದಲ್ಲಿರತಕ್ಕಂತಹ ಅನ್ಯ ಚಿತ್ರಗಳು, ಅವುಗಳನ್ನು ಯಾರೂ ಛಾಪಿಸಬಹುದು. ಆದರೆ ಕೇವಲ ನೋಟಿನಲ್ಲಿ ಗಾಂಧೀಜಿ ಚಿತ್ರ ಒಂದಿತ್ತು, ಆಮೇಲೆ ಆ ಕಡೆ ಈ ಕಡೆ ಏನು ಛಾಪಿಸಿಲ್ಲ, ಖಾಲಿ ಪೇಪರ್ ಇದೆ ಅಂತಂದ್ರೆ ಆ ನೋಟ್ ನಡೀಬಹುದಾ? ನಡೀಲ್ಲ. ಆ ನೋಟ್ನಲ್ಲಿ ಎರಡು ಪಕ್ಷ ಬೇಕು, ಒಳಗಿನ ಪಕ್ಷನೂ ಬೇಕು, ಹೊರಗಿನ ಪಕ್ಷನೂ ಬೇಕು. ಸಮ್ಯಕ್ ದರ್ಶನ ಒಳಗಿನ ಪಕ್ಷ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಈ ಒಂದು ಭಾವನಾ ಮಾರ್ಗದಲ್ಲಿ ಒಳಗಿನ ಪಕ್ಷ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂತಂದ್ರೆ ಗಾಂಧಿ ಇದ್ದಂತೆ. ಸಮ್ಯಕ್ ದರ್ಶನ ಅಂದರೆ ಗಾಂಧಿ ಮತ್ತು ಸಮ್ಯಕ್ ಜ್ಞಾನ ಅಲ್ಲ, ಉಳಿದ 15 ಭಾವನೆಗಳು ಅಂತಂದ್ರೆ ಇವು ಬಾಹ್ಯ ಪಕ್ಷಿಗಳು. ಇವೇನು? ವಿನಯ ಸಂಪನ್ನತೆ, ಶೀಲವೃತಗಳಲ್ಲಿ ಅನಂತಚಾರ ಭಾವನೆ, ಅವೀಕ್ಷಣ ಜ್ಞಾನೋಪಯೋಗ, ಶಕ್ತಿತ ತ್ಯಾಗ, ಇವು ಬಾಹ್ಯದಲ್ಲಿವೆ ಅಥವಾ ಅಂತರಂಗದಲ್ಲಿವೆ? ಇವು ಬಾಹ್ಯ ಪಕ್ಷಿಗಳು. ಆ ಬಾಹ್ಯ ಪಕ್ಷದ 15 ಭಾವನೆಗಳಲ್ಲಿಯ ಯಾವುದಾದರೂ ಒಂದು ಭಾವನೆ ಕಾರಣ ಆಗಬಹುದು, ಅದು ನಮ್ಮ ಬಾಹ್ಯ ಪಕ್ಷಿದೆ. ನೋಟದಲ್ಲಿ ಇರುವಂತಹ ಬಾಹ್ಯ ಚಿತ್ರ ಹೇಗಿದೆಯಲ್ಲ ಹಾಗೆ. ಅದಕ್ಕೆ ಎರಡೂ ಪಕ್ಷಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಒಳಗೆ ಸಮ್ಯಕ್ ದರ್ಶನ ಇರಬೇಕು, ಹೊರಗಡೆಗೆ ಒಂದು ಯಾವುದಾದ್ರೂ ಭಾವನೆಯ ಚಿತ್ರ ಇರಬೇಕು. ಎರಡು ಕಡೆಗೆ ಚಿತ್ರ ಇರಬೇಕು. ಅದು ನೋಟ್. ಆ ನೋಟ್ ನಡೆಯಬಹುದು, ಅದು ನಕಲಿ ನೋಟ್ ಅಲ್ಲ, ಅಸಲಿ ನೋಟು. ಎರಡೂ ಇರಬೇಕು. ಒಂದೇ ಸಮ್ಯಕ್ ದರ್ಶನ ಮಾತ್ರದಿಂದ ತೀರ್ಥಂಕರ ಪ್ರಕೃತಿ ಕಟ್ತದೆ ಅನ್ನುವಂಥದ್ದನ್ನು ಹೇಳಿಲ್ಲ. ಎರಡರಿಂದ ಕಟ್ತದೆ. ಒಂದು ಬಾಹ್ಯ ಪಕ್ಷ ನಿಮಿತ್ತನೂ ಬೇಕು, ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ. ಆ ವಿಶುದ್ಧಿ ಬಾಹ್ಯ ಪಕ್ಷದಿಂದ ಹೆಚ್ಚುವಂತಹ ವಿಶುದ್ಧಿ. ಆದರೆ ಅದಕ್ಕೆ ಮೂಲ ಆಧಾರ ಯಾವುದು ಅಂದರೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಇಲ್ಲದೇನೆ ಉಪವಾಸ ಮಾಡಿತು, ವಿನಯ ಸಂಪನ್ನತೆ, ಅವೀಕ್ಷಣ ಜ್ಞಾನೋಪಯೋಗ, ಈ 16 ಭಾವನೆಗಳನ್ನು ಒಪ್ಪಿಕೊಳ್ಳೋಣ, ಸಮ್ಯಕ್ ದರ್ಶನವನ್ನು ಬಿಟ್ಟುಬಿಡೋಣ, ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳೋದು, ಈ 15 ಭಾವನೆಗಳ ಆಧಾರದಿಂದ ವಿಶುದ್ಧಿಯನ್ನು ಬೆಳೆಸಿಕೊಳ್ಳೋದು, ತೀರ್ಥಂಕರ ಪ್ರಕೃತಿ ಕಟ್ಟಬಹುದು ಇಲ್ಲ. 15 ಭಾವನೆಗಳೇನೋ ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಮಾಧ್ಯಮಗಳು, ಆದರೆ ಅದು ಸಮ್ಯಕ್ತ್ವರಹಿತವಾಗಿತ್ತು ಅಂತಂದರೆ ತೀರ್ಥಂಕರ ಪ್ರಕೃತಿ ಕಟ್ಟುವುದೇ ಇಲ್ಲ, ತಿರಂಚ ಪ್ರಕೃತಿ ಕಟ್ಟಬಹುದು. ವ್ಯರ್ಥ ಆಗ್ತವೆ ಅವೆಲ್ಲ. ಒಂದನೇ ಗುಣಸ್ಥಾನ ಆಗ್ತದೆ. ಒಂದನೇ ಗುಣಸ್ಥಾನದಲ್ಲಿ ತಿರಂಚಗತಿಯನ್ನು ಕಟ್ಟಬಹುದು, ನರಕಗತಿಯನ್ನು ಕಟ್ಟಬಹುದು, ಯಾವುದೂ ಕಟ್ಟಬಹುದು. ಆದರೆ ಸಮ್ಯಕ್ ದೃಷ್ಟಿಯಾಗಿರುವಾಗ 15 ಭಾವನೆಗಳನ್ನು ಭಾವಿಸ್ತಾ ಇದ್ದೇವೆ ಅಂತಂದ್ರೆ ಆ ಸಮ್ಯಕ್ತ್ವ ಸಹಿತ 15 ಭಾವನೆಗಳು ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ ಆಗಬಹುದು. ಇಂಥ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತ ಈ ಒಂದು ಕಾರ್ಯಕ್ರಮ ಎಷ್ಟು ಪವಿತ್ರವಾಗಿದೆ ನೋಡಿ. ಪೂಜಾ ಕಾರ್ಯಕ್ರಮ ವರ್ಷದಲ್ಲಿ ಒಂದು ಸಲ ಟ್ರೈ ಮಾಡ್ತೀರಿ, ಮನೆ ಮೋಹವನ್ನೆಲ್ಲ ಬಿಡ್ತೀರಿ. ಒಂದೆರಡು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಪ್ರವಚನ, ದೀಡ್ ಗಂಟೆ ಪ್ರವಚನ ಕೇಳಲಿಕ್ಕೆ, ಇಲ್ಲಿ ಬೆಳಿಗ್ಗೆ ಪೂಜನ್ ಮಾಡಲಿಕ್ಕೆ ಒಂದೆರಡು ತಾಸು. ಇದೇ ಆತ್ಮ ಸಂಸ್ಕಾರ. ಈ ಸಂಸ್ಕಾರ ಬೆಳೀಬೇಕು. ತ್ಯಾಗ ಮಾಡುವಾಗ ಎರಡು ಮಾತುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಬೇಕು. ತ್ಯಾಗ ಮಾಡಬೇಕು, ಬಹಳ ಒಳ್ಳೆಯದು. ಆದರೆ ಒಂದು, ದೇಖಾದೇಖಿ ತ್ಯಾಗ ಮಾಡೋದಿಲ್ಲ. ದೇಖಾದೇಖಿ ಅಂದರೆ ನಕಲು ಮಾಡಿಕೊಂಡು, ಬೇರೆಯವರ ನಕಲದಿಂದ ನಾವು ಪೂಜೆ ಮಾಡ್ತೀವಿ, ನಾವು ತ್ಯಾಗ ಮಾಡ್ತೀವಿ, ನಾವು ಏಕಾಸನ ಮಾಡ್ತೀವಿ, ನಾವು ಉಪವಾಸ ಮಾಡ್ತೀವಿ, ಇವ್ರು ಎಷ್ಟು ಮಾಡಿದ್ರು, ಇವ್ರು ಒಂದು ಮಾಡಿದ್ರು, ನಾನು ನಾಳೆ ಎರಡು ಮಾಡ್ತೀನಿ. ಅಂದ್ರೆ ಲಕ್ಷ್ಯಚ್ಯುತ, ಗುರಿಚ್ಯುತ ಆಗ್ತದೆ. ನಮ್ಮ ಗುರಿ ಏನಾಯ್ತು, ಅವರು ಒಂದು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಎರಡು ಮಾಡ್ತಾ ಇದ್ದೀವಿ. ನಮ್ಮ ಗುರಿಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನ ಹೆಚ್ಚಿಸಿಕೊಳ್ಳೋದಾಗ್ಲಿ, ವಿಶುದ್ಧಿಯನ್ನು ಬೆಳೆಸಿಕೊಳ್ಳೋದಾಗಲಿ, ಅದು ಉಳಿಲಿಲ್ಲ. ಇವರು ಎಷ್ಟು ಉಪವಾಸ ಮಾಡಿದ್ರು ಅದಕ್ಕಿಂತ ನಾನು ಜರ ಹೆಚ್ಚು ಮಾಡಬೇಕು ಅನ್ನುವಂತ ಭಾವ ಬಂತು. ಹಾ, ತ್ಯಾಗ ಏನೋ ಆಯಿತು, ವಸ್ತುವಿನ ತ್ಯಾಗ ಆಯಿತು. ಆದರೆ ಆ ತ್ಯಾಗದ ಫಲ ಸಿಗಲಿಲ್ಲ. ಇನ್ನು ಫಲ ಯಾವ ರೂಪದಲ್ಲಿ ಸಿಕ್ತು ಅಂತಂದ್ರೆ, ಅವರು ಒಂದು ಮಾಡಿದ್ರು, ಆ ದಿವಸ ನಾನು ಎರಡು ಮಾಡಿದ್ನಿ, ಎರಡು ಎರಡು. ಆಮೇಲೆ ಎರಡು ಮಾಡಿದ್ದೆ ಅಂದಮೇಲೆ ಸಕ್ಸಸ್ ಆಗಿದ್ದು ಅಥವಾ ಇಲ್ಲ? ಹಾ, ಬಿಲ್ಕುಲ್ ಸಕ್ಸಸ್, ಎರಡು ಉಪವಾಸ ಮಾಡಿದ್ದೆ ನಾನು. ಆ ಫಲ ಯಾವ್ದು ಸಿಕ್ಕಿದೆ? ಎರಡು ಉಪವಾಸ ಮಾಡುವುದರಲ್ಲಿ ನೀವು ಪಾಸ್ ಆಗಿದ್ದೀರಷ್ಟೇ, ಅದಕ್ಕೆ ಏನೂ ಫಲ ಇಲ್ಲ. MBBS ಪಾಸ್ ಆಗಿದ್ರಷ್ಟೇ, ನಿಮ್ಗೆ ಯಾವುದೋ ಡಾಕ್ಟರ್ ಆಗತಕ್ಕಂತ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಅದು ವ್ಯರ್ಥ ಆಯ್ತು. ಅದಕ್ಕಾಗಿ ಇಂಥ ವ್ಯರ್ಥ ಕ್ರಿಯೆಗಳನ್ನು ನಾವು ಮಾಡಬಾರದು ಅನ್ನೋದು ಮುಖ್ಯ. ಎಚ್ಚರಿಕೆಯಿಂದ ಮಾಡಬೇಕು. ಯಾವ ಕ್ರಿಯೆ ಯಾವ ಉದ್ದೇಶದಿಂದ ಇರ್ತದೆ, ಆ ಉದ್ದೇಶ ಪೂರ್ತಿ ಆಗಬೇಕು. ಭಾವವಿಶುದ್ಧಿ ಬೆಳೆಯಲಿ ಅನ್ನತಕ್ಕಂಥದ್ದು ಎಲ್ಲರ ಮುಖ್ಯ ಉದ್ದೇಶ, ಹೌದಲ್ಲ? ಇದಕ್ಕಿಂತ ಹೆಚ್ಚಿನದೇನು ಬೇಕು? ಏನೂ ಬೇಡ. ಜೈನ ಧರ್ಮದಲ್ಲಿ ಇದಕ್ಕೇನೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಆತ್ಮವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದೇ ಜೈನ ಧರ್ಮದ ಮೂಲ ಉದ್ದೇಶ. ನೋಂಪಿ ಆಗಲಿ, ವ್ರತ ಆಗಲಿ, ಮುನಿವ್ರತ ಆಗಲಿ, ಅನುವ್ರತ ಆಗಲಿ, ಎಂಥ ವ್ರತ ತಗೊಂಡ್ರು, ಉಪವಾಸ ಆಗಲಿ, ಎಂಥ ವ್ರತ ತಗೊಂಡ್ರು ಮುಖ್ಯ ಉದ್ದೇಶ ನಮ್ಮದೇನು? ಆತ್ಮವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದು. ಮನಸ್ಸು ಸ್ವಚ್ಛವಾಗಲಿ, ಮನಸ್ಸು ಆಶೆಗಳಿಂದ ಮುಕ್ತವಾಗಲಿ, ಮನಸ್ಸು ಎಲ್ಲಾ ಕ್ರಿಯೆಗಳಿಂದ, ಎಲ್ಲಾ ಕಷಾಯ ಕರ್ಮಗಳಿಂದ ರಹಿತವಾಗಲಿ ಅನ್ನತಕ್ಕಂಥದ್ದೇ ಮುಖ್ಯ ಗುರಿ. ಅದಕ್ಕಾಗಿ ಧರ್ಮವನ್ನು ಮಾಡುವಾಗ ಧರ್ಮಕ್ಷೇತ್ರದಲ್ಲಿ ನಾವು ಎಂಥ ವಿಕಲ್ಪಗಳನ್ನು ಬಾಹ್ಯದಿಂದ ತರಬಾರದು. ಕಷಾಯದಿಂದ ಧರ್ಮ ಮಾಡಲಿಕ್ಕೆ ಎಂದೂ ಹೋಗಬಾರದು, ಅಲ್ಲಿ ಹಾನಿ ಇದೆ. ಧರ್ಮ ಕಷಾಯ ಮಾಡುವುದಕ್ಕಾಗಿದೆಯೋ ಅಥವಾ ಕಷಾಯ ಬಿಡುವುದಕ್ಕಾಗಿದೆ? ಹಾ, ಕಷಾಯ ಹೋಗಿರಬೇಕು, ಕಷಾಯ ಎಲ್ಲ ತೊಳೆದು ಹೋಗಿರಬೇಕು. ಕಷಾಯ ಬಿಟ್ಟಾಗ ಧರ್ಮ ಆಗುವುದಿದೆಯೋ ಅಥವಾ ಕಷಾಯ ಮಾಡ್ತಾ ಮಾಡ್ತಾನೂ ಆಗುವುದಿದೆ? ಇಲ್ಲ, ಮಾಡ್ತಾ ಮಾಡ್ತಾ ಸ್ವಲ್ಪ ಅದನ್ನು ಮಾಡೋನು, ಸ್ವಲ್ಪ ಇದನ್ನು ಮಾಡೋನು, ಎರಡೂ ಏಕಕಾಲಕ್ಕೆ ಆಗಲಿಕ್ಕೆ ಸಾಧ್ಯತೆಯೇನು? ಸ್ವಲ್ಪ ಕಷಾಯನೂ ಇರಲಿ ಸಂಗಾಟ, ಸ್ವಲ್ಪ ಧರ್ಮನೂ ಆಗಲಿ ಅಂತಂದ್ರೆ ಆಗಬಹುದೇನು? ಯಾವುದಾದ್ರೂ ಒಂದಾಗುವುದು, ಒಂದು ಬಿಟ್ಟಾಗ ಒಂದಾಗುವುದು. ಏಕೆಂದರೆ ಸಾಧನ ಮತ್ತು ಸಾಧ್ಯ ಎರಡೇ ಇರ್ತವೆ, ಮೂರು ಇರಲ್ಲ. ಸಾಧ್ಯ ಒಂದೇ ಇರ್ತದೆ, ಸಾಧನವೂ ಕೂಡ ಒಂದೇ ಇರ್ತದೆ. ಸಾಧನ ಅಂತಂದ್ರೆ ಧರ್ಮ, ಧರ್ಮವನ್ನು ಹಿಡ್ಕೊಂಡು ನಡೀತಾ ಇದ್ದೇವೆ. ಆದ್ಮೇಲೆ ಸಾಧ್ಯ ಅಂತಂದ್ರೆ ಏನು? ನಮ್ಮ ಆತ್ಮವಿಶುದ್ಧಿ, ಇದು ಸಾಧ್ಯ. ಸಾಧನ ಬೇಕು. ಎಂಥ ಸಾಧನ ಬೇಕು? ನಿಷ್ಕಷಾಯ ಧಾರ್ಮಿಕ ಪ್ರವೃತ್ತಿ ಬೇಕು. ನಿಷ್ಕಷಾಯದಿಂದ ನಾವು ಪ್ರತಿಯೊಂದು ಕ್ರಿಯೆಗಳನ್ನು ಆಚರಿಸ್ತಾ ಹೋಗಬೇಕು. ಆಚರಿಸುವಾಗ ಕಷಾಯ ಇರಲಿಲ್ಲ ಅಂತಂದ್ರೆ ನಿಶ್ಚಿತ ನಮ್ಮ ಸಾಧ್ಯದ ತನಕ ನಾವು ಹೋಗಬಹುದು, ನಮ್ಮ ಗುರಿಯನ್ನು ನಾವು ಮುಟ್ಟಬಹುದು. ಆ ಗುರಿಯನ್ನು ಮುಟ್ಟಿರಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಿಶ್ಚಿತ ನಾವು ಎಲ್ಲಾದರೂ ಕಮ್ಮಿ ಇದ್ದೇವೆ, ಏನಾದರೂ ಹಾನಿ ಉಂಟು ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಏನು ಮಾಡಿಕೊಂಡಿರಬಹುದು? ಕಷಾಯ ಬಿಟ್ಟರೆ ಮತ್ತೊಂದೇನಾಗುವುದಿದೆ? ಕಷಾಯ ಮಾಡಿಕೊಂಡಿರ್ತೇವೆ. ಯಾವುದಾದ್ರೂ ವಸ್ತುವಿನ ನಾಶ ಆಗಿರ್ತದೆ ಒಂದು, ಅಥವಾ ಕಾಂಪಿಟೇಷನ್ ಭಾವ ಬಂದಿರ್ತದೆ ಒಂದು, ಅಥವಾ ಮತ್ತೇನಾದರೂ ಆಗಿರ್ತದೆ. ಏನೇನಾಗಿರ್ತದೆ ಅದೆಲ್ಲ ಅಧ್ಯಯನ ಮಾಡಿದಾಗ ಕಂಡುಬರ್ತದೆ. ಇಲ್ಲಿ ಬಂದು ಕೂತ್ಕೊಂಡಿರ್ತೇವೆ, ಯಾರಿಗೆ ಎಂಥ ಡ್ರೆಸ್ ಇದೆ ಅದನ್ನು ನೋಡ್ತೀವಿ. ಏನು ತಗೊಂಡು ಮಾಡೋದಿದೆ, ಯಾರ್ದು ಎಂಥ ಡ್ರೆಸ್ ಇದೆ? ನಿಮ್ಮ ಅಡ್ರೆಸ್ ಇದ್ರೆ ಸಾಕಲ್ಲ, ಅವ್ರ ಡ್ರೆಸ್ ತಗೊಂಡು ನಿಮ್ಗೇನು ಮಾಡೋದಿದೆ? ನಿಮ್ಮ ಅಡ್ರೆಸ್ಸು ನಿಮ್ಮ ಹತ್ತಿರ ಇದ್ರೆ ಸಾಕು, ಯಾವ ಕಡೆ ಆದರೂ ಒಂದು ಲಕ್ಷ ಹೋಗ್ತದೆ, ಮತ್ತೊಬ್ಬರ ತಟ್ಟೆಯಲ್ಲಿ ಎಂಥ ವಸ್ತುಗಳನ್ನು ತಂದಿದ್ದಾರೆ, ಏನು ನಾವು ಎಂಥ ತಂದಿದ್ದೀವಿ, ನಮ್ದೆಷ್ಟು ಒಳ್ಳೆಯದು ಅವ್ರದ್ದೆಷ್ಟು ಒಳ್ಳೆಯದು, ಇದರೊಳಗೆ ಕಾಂಪಿಟೇಷನ್ ಮಾಡೋದಿದೆ ಅದು ಇಲ್ಲ. ಟೈಮ್ ಐತೆ, ಹಾ, ಬೆಳ್ಳಿ ತಾಟ, ಬಂಗಾರ ತಾಟ ಎಲ್ಲ ತಗೊಂಡು ಬಂದಿರಬಹುದು, ನಿಮ್ ನಿಮ್ ಶಕ್ತಿಗೆ ತಕ್ಕಂತೆ ನೀವು ಮಾಡೋರು, ಶಕ್ತಿ ತಷ್ಟೇ ಆಗಲ್ಲ. ಭಗವಂತ ಶಕ್ತಿಯುತ್ತು ಬಂಗಾರದ ತಟ್ಟೆಯನ್ನು ತಂದಿದ್ದೇನೆ ನೋಡಿ ಭಗವಂತ, ಶಕ್ತಿಯುತ್ತ ಅಂದ್ರೆ ನಾನು ಮಾಡ್ತಾ ಇದ್ದೇನೆ. ಯಾರಿಗೆ ಶಕ್ತಿ ಇಲ್ಲ ನೋಡಿ, ಅದಕ್ಕೆ ಅವ್ರು ಜ್ಞಾನ ಮಾಡಕ್ ಆಗೋದು. ಬರ್ತದೆ ಇದ್ರೊಳಗೆ ನಾವು ಎಂಥ ತಟ್ಟೆಯನ್ನು ತಂದಿದ್ರೂ ಕೂಡ ಮತ್ತೊಬ್ರು ಎಂಥ ತಟ್ಟೆಯನ್ನು ತಂದಿದ್ದಾರೆ ಅನ್ನುವಂತಹ ಚಿಂತನ್ ಮನನ ಅವಶ್ಯಕ ಏನಿದೆ? ಆ ಕಡೆಗೆ ಲಕ್ಷ ಹಾಕುವಂತ ಅವಶ್ಯಕತೆ ಏನಿದೆ? ಇರಬಾರದು. ನಿಮ್ಮ ವಸ್ತ್ರ ಎಂಥದ್ದಿದೆ, ಬೇರೆಯವರ ವಸ್ತ್ರ ಎಂಥದ್ದಿದೆ, ಇದನ್ನು ನೋಡಿಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಏನಿಲ್ಲ. ಇನ್ನು ಯೂನಿಫಾರ್ಮ್, ಯೂನಿಫಾರ್ಮ್ ಅಂತಂದ್ರೆ ಎಲ್ಲರಿಗೂ ಒಂದೇ ಡ್ರೆಸ್ ಇರಬೇಕು, ಇದನ್ನ ಯಾಕೆ ಮಾಡಿದರು? ಒಬ್ಬರಿಗೊಬ್ಬರು ನೋಡಿ ಮನಸ್ಸು ಕೆಡಬಾರದು ಅಂತ ಮಾಡಿದರು. ನಿಮ್ದು ಒಂದೇ, ನಮ್ದು ಒಂದೇ, ಕಷಾಯ ಹುಟ್ಟಬಾರದು ಅಂತೇಳಿ ಇದನ್ನು ಮಾಡಿರೋದು. ಇನ್ನು ಅದರೊಳಗೂ ಮತ್ತೆ ಕಷಾಯ ಮಾಡೋದಿದ್ರೆ ಅದರೊಳಗೆ ಸ್ವಲ್ಪ ಕ್ವಾಲಿಟಿ ತೊಗೊಂಡು ಬರೋದು ಡ್ರೆಸ್. ಮನಸ್ಸು ತಾಳಲ್ಲ, ಕಷಾಯ ಮಾಡದೆ ಮನಸ್ಸು ಉಳಿಲ್ಲ, ತಾಳಲ್ಲ. ಏನಂತ ಹೇಳೋದು, ಸ್ವಲ್ಪ ಕ್ವಾಲಿಟಿ ಅದರೊಳಗೊಳಗೆ ಚಲೋ ಇದ್ರೆ ತಗೊಂಡು ಬಾ ಅಂತೇಳಿ ಅನ್ನೋದು. ಯಾಕೆ ಬೇರೆಯವರಿಗೆ ತರಕಾಗಲ್ಲ, ನಾವಾದರೂ ತರೋಣ ಅಂತ. ಅಲ್ಲ, ಶಕ್ತಿ ಅನುಸಾರವಾಗಿ ನೀವು ತರ್ತಾ ಇದ್ದೀರಿ, ಆದ್ರೆ ಕಷಾಯ ಸಹಿತ ಶಕ್ತಿ ಅನುಸಾರವಾಗಿ ತಂದ್ರೆ ಏನು ಉಪಯೋಗ ಇದೆ? ಅದರೊಳಗೂ ಕಷಾಯ ಇದೆ, ಯೂನಿಫಾರ್ಮ್ ಇದೆ, ಎಲ್ಲ ಇದೆ. ಶಕ್ತಿ ಅನುಸಾರವಾಗಿ ನೋಡ್ಕೊಂಡು ಮಾಡ್ತಾ ಇದ್ದೀವಿ, ಸರಿ ಕ್ವಾಲಿಟಿ ಇದ್ದುದನ್ನು ತರ್ತಾ ಇದ್ದೀವಿ, ತರೋದೇನು ತಪ್ಪಲ್ಲ. ಆದ್ರೆ ಇದನ್ನ ಇಂಥದ್ದನ್ನ ಯಾಕೆ ತರ್ತಾ ಇದ್ದೀವಿ ಅಂತಂದ್ರೆ ಮತ್ತೊಬ್ಬರು ತರಕ ಆಗುಲ್ಲ ಅಂತ ನಾವು ತರ್ತಾ ಇದ್ದೀವಿ. ಇವು ಎಲ್ಲ ಅಳಕಿಸಿ ಹೋಗಬೇಕು. ಧರ್ಮದಲ್ಲಿ ಇವು ಏನು ಉಳಿಬಾರದು. ಪರರಿಗಾಗಿ ನಾವು ಧರ್ಮವನ್ನ ಎಂದು ಮಾಡಬಾರದು ಅನ್ನತಕ್ಕಂಥದ್ದು ಅತಿ ಮುಖ್ಯ. ಇದು ಮೊದಲನೆಯದು. ಎರಡನೆಯದು, ಯಾವುದು ಕರಾರಿರಬಾರದು. ಕರಾರಿಟ್ಟು ಮಾಡಿದ್ರೆ ಭಗವಂತ ನನಗೆ ಕಟ್ಕೋಬೇಕು ಅಂದ್ರನ ಮಾಡವನ್ನ ಪೂಜಾ, ತೀರ್ಥಂಕರ ಪ್ರಕೃತಿ ಕಟ್ಕೋಬೇಕು. ಕರಾರಿತ್ತು ಅಂತಂದ್ರೆ ವಿಶುದ್ಧಿ ಹೆಚ್ಚಾಗಲ್ಲ, ಕರಾರಿತ್ತು ಅಂತಂದ್ರೆ ಕಷಾಯ ಉಳಿತದೆ. ಆಮೇಲೆ ಲಕ್ಷ ಎಲ್ಲ ಯಾಕಡೆ ಹೋಗ್ತಿದ್ದೆ? ಕಟ್ಕದಿತ್ತೋ ಅನ್ನಿಲ್ಲ, ಕಟ್ಕದಿತ್ತೋ ಅನ್ನಿಲ್ಲ. ಒಂದು ಅರ್ಘ್ಯ ಕೊಡೋದು, ತೀರ್ಥಂಕರ ಪ್ರಕೃತಿ ಬಂಧಾಯ ಅರ್ಘ್ಯಂ ನಿರೂಪಾಮಿತಿ ಸೊ ಅನ್ನೋದು ಕಟ್ಕದಿತ್ತೋ ಇಲ್ಲ. ಪ್ರತಿಯೊಂದು ಅರ್ಘ್ಯಕ್ಕೆ ಕಟ್ಕದಿತ್ತೋ ಇಲ್ಲ ನೋಡ್ಕೊಂತ ಕೂತ್ರ. ಆಮೇಲೆ ಚಿತ್ ಎಲ್ಲ ಆ ಕಡೆಗೆ ಹೋಯ್ತಲ್ಲ, ಕಟ್ಟುಲ್ಲಾದ ಕಟ್ತಾ ಇದ್ದುದು ಕಾಣುಲ್ ಅನ್ನೋದು ಬಹಳ ಒಳ್ಳೇದೈತಿ. ಮತ್ ಕಾಣಿಸೋದಿತ್ತಂತಂದ್ರ ಈ ಆರೋಗ್ಯ ಕಾಣಿಸ್ತಿರ್ಲಿಲ್ಲ ನಮ್ ಕಣ್ಣಿಗೆ. ಆ ತೀರ್ಥಂಕರ ಪ್ರಕೃತಿ ಅಷ್ಟೇ ಕಂಡು ಬರೋದು, ಎಲ್ಲ ಚಿತ್ತ ಅಲ್ಲಿ, ಏಕಾಗ್ರತೆ ಎಲ್ಲ ಅಲ್ಲಿ. ಹಾಗೆ ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳಿವೆ. ಜೈನ ಧರ್ಮದ ಮೌಲಿಕ ವೈಶಿಷ್ಟ್ಯ ವಿಶೇಷತೆ ಏನು ಅಂತಂದ್ರೆ ಇದೊಂದೇ. ಅಂತರಂಗದಲ್ಲಿಯೂ ಕೂಡ ಯಾವ ಅಪೇಕ್ಷೆ ಇಲ್ಲ, ಷರತ್ತಿಲ್ಲ, ಕಾನೂನಿಲ್ಲ, ಕರಾರಿಲ್ಲ, ಯಾವುದು ನಿಯಮಿಲ್ಲ. ಅಂತರಂಗವನ್ನು ಸ್ವಚ್ಛವಾಗಿ ಉಳಿಸಿಕೊಂಡು ಬಹಿರಂಗದಲ್ಲಿ ಯಾರನ್ನೂ ಕೂಡ ಅನುಕರಣೆ ಮಾಡದೆ, ಒಬ್ಬರ ಅನುಕರಣೆ ದೇಖಾದೇಖಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಈ ತರ ಮಾಡುವಂತಹ ಪದ್ಧತಿ ಜೈನ ಧರ್ಮದಲ್ಲಿ ಇಲ್ಲ. ಇದು ನಿಜವಾದ ಫಿಲ್ಟರ್ ಧರ್ಮ. ಇದು ಇದರ ತತ್ವಗಳೆಲ್ಲ ಸಾರ್ವಜನಿಕ ತತ್ವ, ಸಮಸ್ತ ಭವ್ಯ ಜೀವಿಗಳಿಗಾಗಿ ಉಪದೇಶ ನೀಡಿರುವಂತಹ ತತ್ವ. ಈ ತತ್ವಗಳಲ್ಲಿ ಸಕಲರ ಕಲ್ಯಾಣದ ಶಕ್ತಿ ಇದೆ, ಸಕಲ ಪ್ರಾಣಿಗಳ ಕಲ್ಯಾಣ ಮಾಡತಕ್ಕಂತಹ ಶಕ್ತಿ ಇದೆ. ಆದರೆ ಸಕಲ ಪ್ರಾಣಿಗಳು ಈ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಮೇಲೆ ನಡೆದ್ರೆ ತಾನೇ ಬಂದಾಗೋದು. ಯಾವ ತರ ಉಪದೇಶ ಆಗಿದೆ, ಯಾವ ತರ ತತ್ವ ಇದೆ, ಅದೇ ತತ್ವವನ್ನು ನಾವು ಫಾಲೋ ಮಾಡಿದರೆ ಮಾತ್ರ ಬಂದಾಗ್ತದೆ ಅದು. ನಾವು ಎಲ್ಲಾದರೂ ಕಮ್ಮಿ ಉಳ್ಕೊಳ್ತೇವೆ ಅಂತಂದ್ರೆ ನಾವು ಅದರೊಳಗೆ ಜಮಾ ಇಲ್ಲ, ತತ್ವದೊಳಗೆ ನಾವು ಇಲ್ಲವೇ ಇಲ್ಲ, ನಾವು ಸಂವಿಧಾನದೊಳಗಿಲ್ಲ, ನಾವು ಕಾನೂನದೊಳಗಿಲ್ಲ, ನಾವು ಬಾಹ್ಯವಾಗಿದ್ದೇವೆ. ಸಮೋಶರಣದಲ್ಲಿ ಎಷ್ಟೋ ಮನುಷ್ಯರು ಹೋಗಿರ್ತಾರೆ, ಎಲ್ಲರೂ ಈ ಭಾವನೆಯನ್ನು ಭಾವಿಸ್ತಿರ್ತಾರೆ. ಅದರೊಳಗೆ 100,000,000ದಲ್ಲಿ 1,000ದಲ್ಲಿ ಯಾವನಾದರೂ ಒಬ್ಬನಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುತ್ತೆ. ಎಲ್ಲರಿಗೆ ಕಟ್ಟಲ್ಲ, ಮತ್ತೆ ಎಲ್ಲರಿಗೆ ಕಟ್ತಂದ್ರೆ ಎಲ್ಲಿ ಆಗೋರು ನೀವು ಎಲ್ಲರೂ ತೀರ್ಥಂಕರ? 170 ಕ್ಷೇತ್ರಗಳಿದಾವಲ್ಲ ಆರಿಖಂಡ, 170 ಮಂದಿ ಕಟ್ತು ಅಂದ್ರೆ ಮುಗೀತು. 171ನೇ ಮನುಷ್ಯನಿಗೆ ಕಟ್ಟಲ್ಲ. ಕಟ್ಟಿದ್ರು ಏನು ಭಾವಿ ಕಾಲದಲ್ಲಿ, ವರ್ತಮಾನದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ, ಭಾವಿ ಕಾಲದಲ್ಲಿ ಆಗಬೇಕು. 170 ತೀರ್ಥಂಕರ ಆಗಬಹುದು 2.5 ದ್ವೀಪದಲ್ಲಿ. 170 ಜನರಿಗೇನೆ ಕಟ್ಟಿರ್ತದೆ, ಆ 170 ಜನರೇ ಬಂದು ಆ ಸೀಟದ ಮೇಲೆ ಕೂತ್ಕೊಂಡು ತೀರ್ಥಂಕರ ಆಗ್ತಾರೆ. ಅದರೊಳಗೆ ನಾವು ನಂಬರ್ ಹಚ್ಚೋದಿದೆ. ರ್ಯಾಂಕ್ ಎಷ್ಟಿವೆ ಅಂತಂದ್ರೆ 170 ರ್ಯಾಂಕ್ ಸ್ಥಾನಗಳು, ಸೀಟುಗಳು, ರ್ಯಾಂಕ್ ಸೀಟುಗಳು. ಸಿಇಟಿ ಎಕ್ಸಾಮ್, ಸಿಇಟಿ ಅಂದ್ರೆ ಸಿಇಟಿನ ಎಕ್ಸಾಮ್, 170 ಸೀಟಿನ ಎಕ್ಸಾಮ್ ಸಿಇಟಿ ಎಕ್ಸಾಮ್. ಎಕ್ಸಾಮ್ ಕೊಡೋದಿದೆ, ಎಕ್ಸಾಮ್ ಸರಿಯಾಗಿ ಕೊಡಿ, ತಪ್ಪು ಬರಿಬೇಡ್ರಿ. 2 ಮಾತನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. 1, ಕಾಪಿ ಹೊಡೆದು ಬರೀದಿಲ್ಲ. ಮತ್ತೊಂದು, ಅಂತರಂಗದಲ್ಲಿ ಯಾವುದೇ ಕಷಾಯವನ್ನು ಇಟ್ಕೊಂಡು ಮಾಡೋದಿಲ್ಲ. ಇಲ್ಲಿ ಕ್ರೋಧ ಇಟ್ಕೋಬಾರದು, ಈರ್ಷ್ಯಾ ಇಟ್ಕೋಬಾರದು, ಮಾನ ಇಟ್ಕೋಬಾರದು, ಮಾನಿಯಾಗಿ ಧರ್ಮ ಮಾಡಬಾರದು. ಮಾನಿಯಾಗಿ ಧರ್ಮ ಮಾಡಿದರೆ ಏನಾಗುತ್ತೆ, ಕಷಾಯ ಆಗುತ್ತೆ. ನಾನು ಬಂದ ಬಂಗಾರ ತಟ್ಟೆಯನ್ನು ತಂದಿದ್ದೇನೆ, ಏನಾಯ್ತದು, ಮಾನ ಕಷಾಯ. ಅಯ್ಯೋ ನನಗೆ ಬಂಗಾರ ತಟ್ಟೆ ಸಿಗಲೇ ಇಲ್ಲ, ಇದೇನಾಯ್ತು, ಇದು ಕಷಾಯ ಆಯಿತು, ಇದು ದೀನ್ತನ, ದೀನ್ಹೀನತನ. ನಂದು ಬಂಗಾರ ತಟ್ಟೆ, ಇದು ಮಾನ ಕಷಾಯ. ಆಮೇಲೆ ಮಾಯಾ ಕಷಾಯನೂ ಬರಬಾರದು. ಎಂಥ ಮಾಯಾ ಕಷಾಯ, ಇದೇ ಮಾಯಾ ಕಷಾಯ. ಏನು, ಈ ಒಂದು ಪೂಜಾ ಫಲ ನನಗೆ ಮತ್ತೊಂದು ಸಿಗಲಿ ಅನ್ನುವಂಥದ್ದು ಮಾಯಾಚಾರಿ ಆಯಿತು. ಯಾಕೆಂದ್ರೆ ಭಗವಂತರು ಹೇಳಿದ್ರು ಒಂದು, ನಾವು ಮಾಡ್ತಾ ಇದ್ದೇವೆ ಒಂದು, ಭಗವಂತರು ಹೇಳಿದಂತೆ ಮಾಡಲಿಲ್ಲ ಅಂತಂದ್ರೆ ಮಾಯಾಚಾರಿ ಆಯಿತು. ಕಷಾಯವನ್ನು ಬಿಟ್ಟು ಮಾಡಬೇಕಂದಿದ್ರು ನಾವು ಕಷಾಯವನ್ನು ಹಿಡಿದೇ ಮಾಡ್ತಾ ಇದ್ದೀವಿ. ಹೊರಗಡೆಗೆ ನಾವು ಸರಿಯಾಗಿ ಕಂಡು ಬಂದು ಕಾಣಿಸ್ತಾ ಇದ್ರು, ಒಳಗಡೆಗೆ ಮಾಯಾ ಕಷಾಯ ಉಳ್ಕೊಂಡಿದೆ. ಆಮೇಲೆ ಕಾರ್ಯಸಿದ್ಧಿ ಆಗಲ್ಲ. 2 ಕಾರಣಗಳಿದ್ದು ಅಂತಂದ್ರೆ ಪಾಸ್ ಆಗೋದಂತೂ ದೂರ ಉಳಿತು, ಫೇಲ್ ನಕ್ಕಿ ಆಗ್ತೀವಿ. 2 ಕಾರಣ ಉಳಿದಿದ್ದು ಅಂತಂದ್ರೆ, 1, ಅಂತರಂಗದಲ್ಲಿ ಕಷಾಯ ಉಳಿದಿತ್ತು ಅಂತಂದ್ರೆ ಮತ್ತು ಹೊರಗಡೆಗೆ ನಾವು ಕಾಪಿ ಹೊಡ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ 2 ಕಾರಣಗಳಿಂದ ಮನುಷ್ಯ ಯಾವುದೇ ಕಾರ್ಯದಲ್ಲಿ ಯಶಸ್ವಿ ಆಗಲ್ಲ. ಇದು ಧಾರ್ಮಿಕ ಕಾರ್ಯ, ಇದು ನಾಜುಕು ಕಾರ್ಯ, ನಾಜುಕ್ ಆಪರೇಷನ್ ಇದು. ಹಾರ್ಟ್ ಆಪರೇಷನ್, ಮೈಂಡ್ ಆಪರೇಷನ್, ಎಷ್ಟು ನಾಜುಕ್ ಇರ್ತವೆ ಈ ಕೆಲಸಗಳು. ಎಂಥ ಡಾಕ್ಟರ್ ಬೇಕು, ಎಂಥ ಆಸ್ಪತಾಲ್ ಬೇಕು, ಎಲ್ಲಿ ಡಾಕ್ಟರ್ ಚಲೋ ಇದ್ದಾರೆ ಅಲ್ಲಿ ಹೋಗ್ತೀವಿ ನಾವು. ದಿಲ್ಲಿಗೆ ಹೋಗು ಅಂತಂದ್ರೆ ದಿಲ್ಲಿಗೆ ಹೋಗ್ತೀವಿ, ಕಲ್ಕತ್ತಾ ಹೋಗಬೇಕು ಅಂತಂದ್ರೆ ಕಲ್ಕತ್ತಾ, ಮಡ್ರಾಸ್ ಅಂದ್ರೆ ಮಡ್ರಾಸು, ಮುಂಬೈ ಪುಣೆ ಅಂತಂದ್ರೆ ಮುಂಬೈ ಪುಣೆಗೆ ಹೋಗಿ ಮೈಂಡ್ ಆಪರೇಷನ್ ಮಾಡ್ಕೊಂಡು ಬರ್ತೀವಿ. ಮೈಂಡ್ ಆಪರೇಷನ್ಕ್ಕಿಂತಲೂ ಸೂಕ್ಷ್ಮ ಇದೆ ಆತ್ಮ ಆಪರೇಷನ್, ಕಷಾಯ ಆಪರೇಷನ್. ಕಷಾಯಗಳ ಆಪರೇಷನ್ ಅದಕ್ಕಿಂತೂ ಬಾರೀಕಿದೆ. ಇದಕ್ಕೆ ಎಂಥ ಡಾಕ್ಟರ್ ಬೇಕು, ಎಂಥ ಡಾಕ್ಟರ್ ಬೇಕು? ಹೊರಗಿನ ಡಾಕ್ಟರ್ ತರ್ಸ್ಕೋಕ್ ನಡಿಲ್ಲ, ಹೊರಗಿನ ಡಾಕ್ಟರ್ ಏನ್ ಮಾಡವರು? ಕಷಾಯಗಳನ್ನು ಬಿಟ್ಟು ಧರ್ಮವನ್ನು ಮಾಡಿ ಅಂತಕ್ಕಂಥ ಉಪದೇಶವನ್ನು ಮಾಡುವ ನಾವು ಡಾಕ್ಟರ್ ಬಂದಿದ್ದೀವಲ್ಲ. ನಿಮ್ಮ ಕಷಾಯವನ್ನು ತೆಗೆದು ಹೇಗೆ ಹಾಕೋದು ನಾವು ಹೇಳ್ರಿ ನೋಡೋಣ, ಸಾಧ್ಯತೆ ಇಲ್ಲ. ಉಪದೇಶ ಮಾಡಬಹುದು, ಹೌದು, ನಾವು ಕೇವಲ ನಿರ್ದೇಶಕರು. ಕಷಾಯ ಬಿಡು, ಕಾಪಿ ಮಾಡೋದು ಬಿಡು, ಸರಿಯಾಗಿ ಬರಿ ಪೇಪರ್, ಇಷ್ಟು ಹೇಳಬಹುದು. ಆದರೆ ಮನುಷ್ಯನೊಳಗಿದೆ ಯಾರಿಗೆ ಗೊತ್ತು ಏನಿದೆ, ಯಾವ ತರ ಪೇಪರ್ ಬರಿತಾ ಇರೋದು ಯಾರಿಗೆ ಗೊತ್ತು? ಮಾಸ್ತರ್ ಹೇಳ್ತಾನೆ ಕಾಪಿ ಮಾಡಬೇಡ, ಹಾರಿ ಹಾರಿ ಕಾಪಿ ಮಾಡು. ಆ ಕಡೆ ಕಡೆ ನೋಡಲ್ಲ ಮಾಸ್ತರ್ ಹೋದ ಅಂತಂದ್ರೆ ಈ ಜರ ಹೇಳು. ಮಾಸ್ತರ್ ಹೋಗೋ ತನಕ ಆ ಕಡೆ ಕಡೆ ನೋಡಂಗಿಲ್ಲ, ಅಷ್ಟು ಕೆಳಗೆ ನೋಡ್ತಿರ್ತಾನೆ, ಓದ ಕಣ್ಣು ಕಡೆ ಕಡೆ ಆಗ್ತಿರ್ತಾವ. ಆ ಮಾಸ್ತರ್ ಆ ಕಡೆ ಹೋದ ಅಂತಂದ್ರೆ ಈ ಕಡೆ ಕಾಪಿ ಶುರು. ಮಾಸ್ತರ್ ಏನ್ ಹೇಳ್ತಾ ಇರೋದು, ಸಂವಿಧಾನ ಕಾನೂನು ಹೀಗೆ ಬರದಿ ಅಂತಂದ್ರೆ ಇಷ್ಟು ಮಾರ್ಕ್ಸ್ ಸಿಗ್ತದೆ. ಆಮೇಲೆ ನಾವು ಉಲ್ಲಂಘನೆ ಮಾಡ್ತಾ ಇದೀವಲ್ಲ, ಕಾಪಿ ಮಾಡಿ ಪಾಸ್ ಆಯ್ತು ಅಂತಂದ್ರೆ, ನೀವು MBBS ಪಾಸ್ ಆದ್ರಿ, ಕಾಪಿ ಹೊಡೆದು ಪಾಸ್ ಆದ್ರಿ, ನಾಳೆ ಇಂಜೆಕ್ಷನ್ ಎಲ್ಲಿ ಮಾಡೋರ, ಎಲ್ಲಿ ಚುಚ್ಚವ್ರ ಹೇಳ್ರಲ್ಲ, ಎಲ್ಲಿ ಚುಚ್ಚಬೇಕು ಅದೇ ಗೊತ್ತಿಲ್ಲ. ಆಮೇಲೆ ಎಲ್ಲಿ ಬೇಕಾದ್ರೂ ಇಂಜೆಕ್ಷನ್ ಚುಚ್ಚಿಬಿಟ್ರಿ ಅಂತಂದ್ರೆ ಸಾಯುವ ಪ್ರಸಂಗ ಬಂತು, ಏನ್ ಮಾಡೋದು? ಇಂಥದ್ದೆಲ್ಲ ಹೆಚ್ಚಾಗಿತ್ತಿಲ್ಲ. ಈಗ ಹೆಚ್ಚು ಯಾಕೆ ಆಗ್ತಾ ಇದೆ ಅಂತಂದ್ರೆ ಅವರೆಲ್ಲ ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಕಾಪಿ ಹೊಡೆದು ಪಾಸ್ ಆಗಣ್ಣ ಹಿಂಗಾಗ್ತೈತಿ. ಲಂಚ ಕೊಟ್ಟು ಪಾಸ್ ಆಗ್ತಾ ಇದ್ದಾರೆ. ಲಂಚ ಕೊಟ್ಟು ಪಾಸ್ ಆಗೋದೇನು ಕಾರಣ ಐತಿ? ಲಂಚ ಕೊಡೋದೈತಿ, ಸರ್ಟಿಫಿಕೇಟ್ ತಗೊಂಡು ಬರೋದೈತಿ. ಪಾಸ್ ಆಗೋದಿಲ್ಲ, ಪೇಪರ್ ಬರೋದಿಲ್ಲ, ಕೊಡೋದಿಲ್ಲ, ಚೆಕ್ ಮಾಡೋದಿಲ್ಲ, ಏನು ಬೇಡ. ಲಂಚ ಕೊಡೋದೈತಿ, ಸೀದಾ ಸರ್ಟಿಫಿಕೇಟ್ ಮಾಡ್ಕೊಂಡು ಬರೋದೈತಿ. MBBS ಪಾಸ್, ಡಾಕ್ಟರ್ ಆಗೋದೈತಿ. ಒಂದು ಇಂಜೆಕ್ಷನ್ ತಗೊಂಡು ಹೋಗೋದು, ಯಾರಿಗಿದ್ರು ಒಂದು ಸುತ್ತೋದು. ಧರ್ಮ ಕ್ಷೇತ್ರದಲ್ಲಿ ಕಾಪಿ ಹೊಡೆಯುವವರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುಲ್ಲ. ಲಕ್ಷ್ಯದಲ್ಲಿ ಇಟ್ಕೊಳ್ಳಿ, ನಿಮ್ಮ ಅಡ್ರೆಸ್ ನೋಡ್ಕೋರಿ, ನಿಮ್ಮ ಡ್ರೆಸ್ ನೋಡ್ಕೋರಿ, ಮತ್ತೊಬ್ಬರದ್ ನೋಡ್ಕ ಹೋಗ್ಬೇಡ್ರಿ. ನಿಮ್ಮ ಅಡ್ರೆಸ್ ಠೀಕ್ ಇರಬೇಕು, ನಿಮ್ಮ ಡ್ರೆಸ್ ಠೀಕ್ ಇರಬೇಕು. ನಿಮ್ದು ಎಷ್ಟರಲ್ಲಿದೆ ಅಷ್ಟೇ ಸಾಕು. ಶಕ್ತಿತಸ್ ತ್ಯಾಗ, ಶಕ್ತಿತಸ್ ತಪ. ಸಂತುಷ್ಟಾಗಿರಿ, ಸಮಯ ಆಯಿತು. ಶಕ್ತಿತಸ್ ತ್ಯಾಗ ಭಾವನೆಗೆ ಅರ್ಘ್ಯವನ್ನು ಮಾಡಿದಿರಿ. ಆ ತ್ಯಾಗ ಭಾವನೆ ತೀರ್ಥಂಕರ ಪ್ರಕೃತಿಯ ಸಂಸ್ಕಾರ ಬೀಳಲಿಕ್ಕೆ, ಸಂಸ್ಕಾರ ಮೂಡಿ ಬರಲಿಕ್ಕೆ ಅದು ಕಾರಣ ಆಗಲಿ ಅಂತ ಭಾವನೆ ಮಾಡಿ ಭಗವಂತರ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ. ಭಗವಂತ, ನಾವು ಎರಡು ಕಾರಣಗಳಿಂದ ಬದುಕಿ ಉಳಿದು ನಿಮ್ಮ ಪೂಜೆಯನ್ನು ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪ ತಗೊಳ್ಳಿ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಕಷಾಯ ಅಭಾವ ಬೇಕು, ಬಾಹ್ಯದಲ್ಲಿ ಅನುಕರಣೀಯ ಅಭಾವ ಬೇಕು.